ஸ்வேன சதா நிரஸ்த குஹகம் சத்யம் பரம் தீமஹி ஸ்ருஷ்டி ஸ்தித்யப்யேஹா நிதர்ஷிதமோ பந்த மோக்ஷாஸ்ய யஸ்மா கஸ்ய ஸ்ரீ ப்ரஹ்ம ருத்ர ப்ரஹுதி சுர நர த்வீஷ ப்ராத்ம கஸ்ய விஷ்ணுர் வஸ்தாஸ்தமஸ்தாஹ சகல குணநிதிஹி சர்வ தோஷ உபயபேதஹ பூர்ணானந்தோ அவ்யயோ யோ குருரபி பரமஹ சிந்தயே தம் மகாந்தம் இதி ஸம்ஹத ஸம்ஹாரஹ புருஷாபயவயோரஹம் தமேவ புருஷம் யஜ்ஞம் தேனைவாயஜமீஸ்வரம் இதி ஸம்ஹத ஸம்ஹாரஹ. ஈ ரீதி யஜ்ஞ சாமக்ரிகளன்ன புருஷாவயவைஹி அபுருஷனாத ஸ்ரீஹரி அவயவகளிந்தனே அகம் நானும் ஸம்ஹத சங்கிரகிச்சுக்கொண்டவனாகி சம்பாதிச்சுக்கொண்டவனாகி தமேவ புருஷம் யஜ்ஞம் ஆ புருஷனும் யஜ்ஞதல்லி தேனைவ அயஜம் ஈஸ்வரம் யஜ்ஞேன யஜ்ஞமயஜந்த அதுவந்து அதே ரீதி பிரம்மதேவரு யஜ்ஞவன்னு மாடிதரு ததஸ்தே அது ஹெடுத்தாரு இதி சப்த ஆதிவச்சன ஏவமாதி சம்பாதித யஜ்ஞ சாதன அஹம் புருஷாவயவைஹி கல்பிதைஹி பஸ்வாதிபிஹி தமேவ யஜ்ஞ புருஷம் தேன மயி அனுவிஷ்டேன பிரேரிதா தேச கால பஸ்வாதி சாதனேஷு ச ஆஹிதேன மத்ருஷ்டி விஷேண ச அயஜம் இது அன்வய. ஈ ரீதி பரமாத்மத்த சிஷ்டனாத நானும் அத்தன் அவயங்களில் நெலசிரத்தக்கந்த யஜ்ஞ சாமகிரிகளன்ன உபயோக மாடிக்கொண்டு அவனன்னே குறித்து யஜ்ஞவன்னு மாடிதே மானசிக யஜ்ஞ. ஹௌது ஈஸ்வரமித்தனேன ஸ்வேன எஷ்டவ்ய மகாத்மியம் சூஜயதி. ஈஸ்வரமித்தனேன ஸ்வேன எஷ்டவ்ய மகாத்மியம் சூஜயதி. ஈஸ்வரம் அந்த கரந்தித்திருந்த யாத்துக்கு மாடிது சுவாமியவன் ஆராதனை மாடலுக்கு காரண ஏனாகிற அதிபதியாகிருப்பேன் பரமாத்ம சர்வேஸ்வரநாத்திரிந்த ஆத்தரைக்கு ஆராதனை மாட்டேன். தத்தஸ்தே பிராதர இமே பிரஜானாம் பதயோ நவ அயஜன் வியக்தம் அவ்வியக்தம் புருஷம் சுசமாஹிதா ததஹா தே பிராதரஹா இமே பிரஜானாம் பதயா நவ அவே நவ பிரஜாபதிகளு அந்த கர்தமாதிகளு ஒன்பத்து ஜனகளு அவரெல்லாம் பிராதரஹா நன்ன மக்களு அவர பரஸ்பர பிரதர்சம் அயஜன் வியக்தம் அவ்வியக்தம் வியக்தவாகி அவ்வக்தராத புருஷனன்ன சுசமாஹிதாக எல்ல விதவாத சித்தியன்னு ஹொந்தி யஜ்ஞவன்னு குறித்து அவரு யஜ்ஞவன்னு மாடிட்டு சுகிருத யஜ்ஞஸ்ய வியாப்தியும் கதையிது அவர் மாடித யஜ்ஞவன்ன எஷ்டு வியாப்தவாயிற்று அந்த ஹெடுத்தாரு தத இது அனேன ஸ்வஸ்ய சர்வஸ்மாத் சிரேஷ்டம் முதல் யஜ்ஞ மாடிதவரு பிரம்மதேவரு முதல் ஆராதித்தராதவரு நாராயண முதல் ஆராதித்தராத நாராயண சர்வோத்தம முதல் யஜ்ஞ மாடிதந்தாய் பிரம்மதேவரு ஜீவோத்தமரு இது அர்த்தம் மாடிக்கொண்டே ஃபஸ்ட் அன்ன கான்செப்ட்னாலும் கூட ஹரி சர்வோத்தமத்துவ வாயுஜீவோத்தமத்துவ ஸ்பஷ்ட காணத்து அனேன ஸ்வஸ்ய சர்வஸ்மாத் சிரேஷ்டம் ஸ்வகர்மணா பிராமாணியஞ்ச தரிசிதம் தாவு மாடித கெலச பிராமணிக தாவு மாடித கெலச சிரேஷ்டவாதது தே தவ பிராமணிக அந்தரேனு பிரமாணதிந்த கூடிது அந்த அர்த்தம் யாவதே கெலச மாடி ஏன் ஆதார அந்த கேட்டது யாவதோ ஹோம மாடதே ஹேடது ஹெசர் ஹேடத அது ஹோம விஹித ஆகிரபேக்கு அது ஒன்று எல்லு அன்னரடோ அன்னு அஸ்ருத அதிருஷ்ட அந்த ஹேடது அதுக்கு மகத்வ இல்ல தே தவ பிராத்தரோ மரீச்சாதய நா சனகாதய இது பராட்சி பாரச்சினத்தி பிரஜானாம் பதய இது பிராதர அந்த ஹேடது மரீச்சாதிகளு பரமாத்மன பிரம்மதேவர மக்களே சனகாதிகளு மக்களே நவ பிரஜாபதிகளு அந்த ஹேடிதரிந்த மரீச்சி பத்திரார்த்து தகொள்பேக்கு ஹொரத்து சனகாதியன் தகொள்ள யாக்க பிரஜாபதிகளு ஆகலில்ல பாலசன்யாசிகளாதிரிந்த பிரஜாபதிகளு அந்த ஒன்று கரியதே இவரு மாத்திர அந்த அர்த்தம் வியக்தம் கம்யம் அவ்வியக்தம் அகம்யம் அனேன சாதன சாமகிரி அசாமகிரிபியாம் ஹரே கஷ்டன ஸ்வபாவோ தரிசிதா புருஷம் பகுப வியக்த மத்து அவ்வக்த தோரி தோரதலே வியக்தனும் ஆக்தன அவ்வக்தனும் ஆக்தன பரமாத்மா அந்த வியக்தாவியக்தனாத பரமாத்மன் ஆராதனை மாடினர் சமாஹிதாக இதமேவ ஸ்ரேயோ நானியதித்தே காக்ரச்சித்த குணாக சமாஹிதா அந்தரேனு நிஷ்டையிந்த நிஷ்டேந்திரேனு இதமேவ ஸ்ரேயா நானியத் இத்தேகாகிரசித்த குணாக இதே ஸ்ரேயஸ்ஸிக சாரண வேற யாவதோ அந்த திருடவாத நம்பிக்கை இத்தாக ஏனந்த கரீத்தாரந்த ஆஸ்திக புத்தினே இன்னும் கூட இன்டென்சிஃபை ஆத சமாஹித அந்த கரீத்தார் எல்லாரும் கூட யாவதே கெலசவன்னு மாடிதாக ஆ ரீதியாத சமாஹி திஷ்டை இத்தாக மாத்திர பூர்ண ஃபல கொடதை ஹொரத்து இல்லவதே கொடதில் ஆமேல ஏனாயிதோ தத்தஜபரவ கால ஈகிரே ருஷயோபரே பிதரோ விபுதா தைத்யாக மனுஷியாக ரதுபிர் விபும் தத்தஜ மனவா காலே ஈஜிரே ருஷய அபரே பிதர விபுதாக தைத்தியாக மனுஷியாக கிருதுபிஹி விபும் ததா ச ஆபடிக்கா முதலு தாவு மாடிதரு ஆமேல ஒன்பத்து ஜன அவரு மாடிதரு ஆமேலே ಕಾಲೇ ಕಾಲಕಾಲದಲ್ಲಿ ಸಂಭವ ಯುಗ ಯುಗ ಇದ್ದ ಹಾಗೆ ಮನವಹ ಮನುಗಳೆಲ್ಲ ಕೂಡ ಅದೇ ರೀತಿ ಅಪರೇ ಋಷಯ ಬೇರೆ ಋಷಿಗಳು ಕೂಡ ಈಜಿರೇ ದೇವರನ್ನು ಕುರಿತು ಯಜ್ಞಗಳನ್ನು ಮಾಡಿದರು. ಪಿತರಹ ಯಾರ್ಯಾರು ಮುಂದೆ ಪಿತರಹ ವಿಭೂತಾಹ ದೈತ್ಯಾಹ ಮನುಷ್ಯಾಹ ಕೃತುಭಿ ವಿಭುಂ ಅವರ ಪಿತೃಗಳು ಮಾಡಿದರು, ವಿಭುತರು ದೇವತೆಗಳು ಮಾಡಿದರು, ಬೇರೆ ದೇವತೆಗಳು ದೈತ್ಯರುಗಳು ಮಾಡಿದರು. ಇದನ್ನು ಕಾಪಿ ಹೊಡೆದರು, ಮಾಡಿದ್ದು ನೋಡಿ ಮಾಡಿದ್ದು ದೈತ್ಯ ಇಮಿಟೇಟ್ ಮಾಡ್ತಾ ಬಂದರು. ಅವರು ಪ್ಯಾರಲಲ್ ಗೌರ್ಮೆಂಟ್ ರನ್ ಮಾಡದೆ ಮಾಡ್ತಾರೆ, ತಮ್ಮಲ್ಲೇ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ, ಅದು ರೆಕಗ್ನಿಷನ್ ಇರೋದಿಲ್ಲ, ತಾವು ಮಾತ್ರ ಮಾಡಿರ್ತಾರೆ. ಆ ರೀತಿ ದೈತ್ಯಾಹ ಮನುಷ್ಯಾಹ ಇವತ್ತು ಕೂಡ ಹೋಮಾವನ ಭಾರಿ ಜೋರು, ಇವತ್ತು ಕೂಡ ಹೊರಗಡೆಗೆ ಅಂಗಿ ಪ್ಯಾಂಟ್ ಹಾಕೊಂಡು ಪೂರ್ಣಾವತಿ ಕೊಡ್ತಿರ್ತಾರೆ ಪಾಪ, ಗೊತ್ತಾಯ್ತಾ? ನೋಡಿದ್ರೆ ಭಾರಿ ಭಕ್ತಿ ಅಂತ ಹೇಳ್ಕೊಂಡ್ಬಿಟ್ಟಿರ್ತಾರೆ, ಎಲ್ಲ ಭ್ರಾಂತಿ. ಯಾತಕ್ಕೆ ಮಾಡಲಾರರು ಬಿಡಲಾರರು, ಪೂರ್ತಿ ಮಾಡಲಿಕ್ಕೆ ನಂಬಿಕೆ ಇಲ್ಲ, ಬಿಡಲಿಕ್ಕೆ ಧೈರ್ಯ ಇಲ್ಲ, ಹೀಗಾಗಿ ಮಾಡದೇ ಮಾಡ್ತಿರ್ತಾರೆ. ಮನುಷ್ಯಾಹ ಕೃತುಭಿಹಿ ವಿಭುಂ ಅನೇಕ ಕೃತಗಳಿಂದ ಯಜ್ಞಗಳಿಂದ ಪರಮಾತ್ಮನ ಆರಾಧನೆ ಮಾಡಿ ಶುರು ಮಾಡಿ. ಯಜ್ಞದ ಇತಿಹಾಸ ಇದು, ಯಜ್ಞ ಎಲ್ಲಿಂದ ಶುರುವಾಯಿತು ಅಂತ ಹೇಳ್ತಾ ಅಲ್ಲಿಂದ ಬಂದು ಬಂದು ಮಾನಸ ಯಜ್ಞ ಶುರುವಾಯಿತು. ನಾವು ಬರ್ತಾ ಬರ್ತಾ ಏನಾಯ್ತದ ಫಿಸಿಕಲ್ ಆಗಿ ಕೊನೆಗೆ ಆಭಾಸ ಆಗಿಬಿಡ್ತು. ಪ್ರಾಣಿ ಬೆಲೆ ಕೊಡೋದು, ಹಿಂಸೆ ಮಾಡೋದು, ಅದೆಲ್ಲ ಯಜ್ಞ ಅಂತ ಭಾಷೆಗೆ ಶುರು ಮಾಡಿಬಿಟ್ಟು. ಸಕೃತ ವ್ಯಾಪ್ತಿಂ ದರ್ಶಯತಿ ಹರೇ ಹೇ ಕಶ್ಚನ ಸ್ವಭಾವೋ ದರ್ಶಿಸ ಕಾಲೇ ವಸಂತಾದಿ ಸಮಯೇ ವಸಂತೆ ವಸಂತೆ ಜ್ಯೋತಿಷ ಏಜೇತ ಇತ್ಯಾದಿ ಮಾತುಗಳಿಂದ ಆಯಾ ಋತುಗೆ ತಕ್ಕಂತೆ ಯಜ್ಞಗಳು ಶುರು ಮಾಡಿದರು. ಅಪರೇ ಮರೀತ್ಯಾದಿ ವ್ಯತಿರಿಕ್ತಾ ಪಿತರ ಅಗ್ನಿಶ್ವಾತ್ತಾಯ ಪಿತೃಗಳು ಏಳು ಜನ, ಮೂರು ಜನ ಅಮೂರ್ತ ಪಿತೃಗಳು, ನಾಲ್ಕು ಜನ ಮೂರ್ತ ಪಿತೃಗಳು, ಅದಕ್ಕೆ ಅಗ್ನಿಶ್ವಾತ್ತಾದಯ ಅಗ್ನಿಶ್ವಾತರು ಬರಿಷದರು ಈ ರೀತಿಯಾಗಿ. ವಿಭುಧಾಹ ಇಂದ್ರಾದಯ ದೇವತೆಗಳು ಇಂದ್ರಾದಿಗಳು, ದೈತ್ಯಾಹ ಅಂದರೆ ಪ್ರಹ್ಲಾದಾದಯ ಪ್ರಹ್ಲಾದಾದಿಗಳು ದೈತ್ಯರು, ಅವರು ಯಜ್ಞವನ್ನು ಮಾಡಿದರು, ಅದೆಲ್ಲ ಸಾತ್ವಿಕ ಯಜ್ಞ. ಮನುಷ್ಯಾಹ ಪ್ರಿಯವ್ರತ ಪ್ರಭೃತಯ ಪ್ರಿಯವ್ರತಾದಿಗಳು ಯಜ್ಞಗಳನ್ನು ಮಾಡಿದರು. ಕೃತುಭೀ ಯಾಗೈಹಿ ಅತ್ರ ಅಹಂ ಭವಾನಿತ್ಯಾರಭ್ಯ ತತಶ್ಚ ಮನವಃ ಇತ್ಯಂತೈ ಗ್ರಂಥೈ ಪುರುಷ ಸೂಕ್ತಾರ್ಥವಿರುತ್ತಃ ಇತಿ ಜ್ಞಾತವ್ಯಂ. ಈಗ ಹೇಳಿದರು ಅತ್ರ ಅಹಂ ಅಂತ ಶುರು ಮಾಡಿದರು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಏನು ಬಂದಿದೆ, ಯಜ್ಞೇರ ಯಜ್ಞವಯದಂಥ ದೇವಾಹ ಅಲ್ಲಿವರೆಗೂ ಪುರುಷ ಸೂಕ್ತಾರ್ಥ ಹೇಳಿದ್ದಾರೆ ತಿಳ್ಕೋಬೇಕು. ಈಗ ವೇದಾರ್ಥ ಪರಿಬ್ರಹ್ಮಿತ ಅನ್ನೋ ಭಾಗವತದ ಒಂದು ಗುಣ ಸ್ಪಷ್ಟವಾದಾಗಾಯಿತು. ತಥಾ ಹಿ ಅದು ಹೇಗೆ ಪುರುಷ ಸೂಕ್ತಾರ್ಥ ಸಮರ್ಪಡ್ತದೆ ಸಂಕ್ಷೇಪವಾಗಿ ಅಷ್ಟೇ. ಸರ್ವಂ ಪುರುಷ ಇತ್ಯನೇನ ಸುಮ್ಮನೆ ಅಲ್ಲಿ ಲಿಂಕ್ ಮಾಡ್ತಾರೆ. ಸರ್ವಂ ಪುರುಷ ಏ ವೇದಂ ಬಂತಾರೆ ಅಲ್ಲಿವರೆಗೂ ಕೂಡ ಪುರುಷ ಏ ವೇದಂ ಸರ್ವಮಿತ್ಯಸ್ಯ ಅರ್ಥ ಪ್ರದರ್ಶಿತ ಅದು ಆ ವಾಕ್ಯಗಳಿಂದ ಇದರ ಅರ್ಥ. ತೇನೇ ಇದಮಿತ್ಯನೇನ ಸಹಸ್ರಶೀಷ ಇತ್ಯಸ್ಯ ಪರಮಾತ್ಮ ಅನಂತ ಕೈಕಾಲುಗಳು ಇತ್ಯಾದಿ ಮಾತುಗಳಿಂದ ಸಹಸ್ರಶೀಷ ಅನ್ನೋ ಮೊದಲ ಸುಕ್ಕಿನ ಅರ್ಥ ಆಯಿತು. ಸೊ ಅಮೃತಶ್ಚ ಇತ್ಯನೇನ ಉತಾಮೃತತ್ವಶ್ಚ ಈಶಾನ ಇತ್ಯಸ್ಯ ಅಮೃತಕ್ಕೆ ಸ್ವಾಮಿ ಅಂತ ಹೇಳಿದ್ರಿಂದ ಉತಾಮೃತತ್ವಶ್ಚ ಈಶಾನ ಅನ್ನೋ ಪದದ ಅರ್ಥ ಬಂತು. ಮಹಿಮೈವ ಇತ್ಯನೇನ ಏತಾವಾನಶ್ಚ ಇತ್ಯಸ್ಯ ಮಹಿಮಾ ಅಂತ ಇವರು ವರ್ಣನೆ ಮಾಡಿದಾಗ ಏತಾವಾನಶ್ಚ ಮಹಿಮಾ ಅಥೋ ಜಾಯಾಂಶ್ಚ ಪುರುಷ ಅದಾಯಿತು. ಪಾದಾಸ್ತ್ರಯ ಇತ್ಯನೇನ ತ್ರಿಪಾದೂರ್ಧ್ವಂ ಉದಯಿತ್ ಪುರುಷ ಮೂರು ಪಾದಗಳು ಅಂತ ಹೇಳಿದರೆ ತ್ರಿಪಾದೂರ್ಧ್ವಂ ಅದು ಬಂತು. ಶ್ರುತಿ ಇತ್ಯನೇನ ತಥೋ ವಿಶ್ವಂಗ್ ಇತ್ಯಸ್ಯ ಶ್ರುತಿ ಎರಡು ಶ್ರುತಿಗಳು ಅಂತ ಹೇಳಿದಾಗ ವಿಶ್ವಂ ಅಂತ ಪದದ ಅರ್ಥ ಬಂತು. ತಸ್ಮಾದ್ ಅಂಡಾದಿತ್ಯನೇನ ತಸ್ಮಾದ್ ವಿರಾಳ ಜಾಯತ ಇತ್ಯಸ್ಯ ಅಂಡದಿಂದ ಬ್ರಹ್ಮಾದಿಗಳು ಹುಟ್ಟಿದ್ರು ಅಂತ ಹೇಳಿದ್ರಲ್ಲ ತಸ್ಮಾತ್ ವಿರಾಟ್ ನ ಜಾಯತ ವಿರಾಳ ಜಾಯತ. ಆಮೇಲೆ ತದ್ರವ್ಯಮಿತ್ಯನೇನ ಸಜಾತ ಇತ್ಯಸ್ಯ ಸಜಾತ ಏವ ಅದು ಬರ್ಬೇಕು. ತದ್ರವ್ಯಂ ಎಲ್ಲ ದ್ರವ್ಯ ಹೇಳೋದಕ್ಕೋಸ್ಕರವಾಗಿ ಅದಿಷ್ಟನ್ನು ಹೇಳಿದರು. ತೇಷು ಯಜ್ಞಾಹ ಇತ್ಯನೇನ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಇತ್ಯಸ್ಯ ಬ್ರಹ್ಮದೇವರ ಮುಖ ಮೊದಲಾದವುಗಳಿಂದ ಸೃಷ್ಟಿಯಾಯಿತು ಅಂತ ಹೇಳೋದೆಲ್ಲ ಕೂಡ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಇತ್ಯಾದಿಗಳ ಅರ್ಥ. ಇತಿ ಸಂಹೃತ ಇತ್ಯನೇನ ಸಂಹೃತ ಸಂಭಾರ ಯತ್ ಪುರುಷೇಣ ಇತ್ಯಸ್ಯ ಅದು ಬಂತು. ತತಸ್ಥೆ ಭ್ರಾತಃ ಇತ್ತೇನ ಯಜ್ಞೇನ ಯಜ್ಞಮಯಜಂತ ದೇವಾಹ ಈ ರೀತಿಯಾಗಿ ಇಡೀ ಪುರುಷೋಕ್ತದ ಅರ್ಥ ಹೇಗೆ ಬಂತು ಅಂತ ಹೇಳಿ. ನಾರಾಯಣೇ ಭಗವತಿ ತದಿತಂ ವಿಶ್ವಮಾಹಿತಂ ಗೃಹೀತಮಾಯೋರುಗುಣೇ ಸರ್ಗಾದೌ ಅಗುಣೇ ಸ್ವತಃ. ನಾರಾಯಣೇ ಭಗವತಿ ತತ್ ಇದಂ ವಿಶ್ವಂ ಆಹಿತಂ ಗೃಹೀತಮಾಯೋರುಗುಣೇ ಸರ್ಗಾದೌ ಅಗುಣೇ ಸ್ವತಃ. ಭಗವತಿ ನಾರಾಯಣೇ ಭಗವಂತನಾದ ನಾರಾಯಣನಲ್ಲಿ ತತ್ತಿದಂ ಆ ಈ ಇಷ್ಟೊತ್ತು ವರ್ಣನೆ ಮಾಡಿದಂಥ ವಿಶ್ವವು ಆಹಿತಂ ಈಶಾವಾಸ್ಯವಿದಂ ಸರ್ವಂ ಪರಮಾತ್ಮ ನೆಲೆಸಿದೆ. ಇಷ್ಟೆಲ್ಲ ಜಗತ್ತಿಗೆ ಆಧಾರಭೂತನಾದವನು ಸಾಕ್ಷಾತ್ ನಾರಾಯಣನೇ. ಗೃಹೀತ ಮಾಯೋರು ಗುಣೆ ಪರಮಾತ್ಮ ಸೃಷ್ಟಿ ಹೇಗೆ ಹ್ಯಾಗೆ ಮಾಡಿದ ಗೃಹೀತ ಮಾಯಾ ಉರು ಗುಣೆ ಮಾಯಾ ಅಂದರೆ ಇಚ್ಛೆ, ಇಚ್ಛೆಯಿಂದ ಅನಂತಾನಂತ ಗುಣ ಸಂಪನ್ನನಾದ ಆತ ಹಾಗೆ ಮಾಡದ. ಅದು ಗೃಹೀತ ಮಾಯ ಮಾಯ ಅಂದರೆ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿಯ ರೂಪವನ್ನು ಮುಂದೆ ಮಾಡಿ ಸೃಷ್ಟಿಯನ್ನು ಪ್ರಾರಂಭ ಮಾಡದ. ಉರುಗುಣೆ ಅನಂತಾನಂತ ಕಲ್ಯಾಣ ಗುಣಪೂರ್ಣನಾದ ಅವನಿಂದ ಆಯಿತು. ಸರ್ಗಾದವು ಸೃಷ್ಟಿಯ ಪ್ರಾರಂಭದಲ್ಲಿ ಅವನು ಸ್ವತಃ ಅಗುಣೆ, ಅವನು ಗುಣ ಅಗುಣ ಸತ್ವಗುಣ ರಜೋಗುಣ ತಮೋ ಗುಣಗಳನ್ನು ಹೊಂದಿಲ್ಲ, ಆದರೂ ಕೂಡ ಅದು ಹೊಂದಿರತಕ್ಕಂಥ ಪ್ರಕೃತಿ ಸೃಷ್ಟಿ ಮಾಡ್ತಾ ಇದ್ದಾನೆ. ಗುಣ ಅನಂತ ಗುಣಪೂರ್ಣ ಮತ್ತು ಅಗುಣ ಎರಡನ್ನು ಒಟ್ಟಿಗೆ ಹೇಳಿಬಿಡ್ತಾರೆ ಇಲ್ಲೇ. ಅದನ್ನು ಕಾಂಟ್ರಡಿಕ್ಷನ್ ಆಗಿದ್ರೆ ಏನಾಗ್ತಿತ್ತು, ಇಡೀ ಶಾಸ್ತ್ರಕ್ಕೆ ಅರ್ಥನೇ ಇರ್ತಿರ್ಲಿಲ್ಲ. ಗುರುಗುಣ ಎಂಬುದಕ್ಕೆ ಅರ್ಥ ಹೇಳಬೇಕು, ಅಗುಣ ಎಂಬುದಕ್ಕೂ ಅರ್ಥ ಹೇಳಬೇಕು. ಅವರೇ ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತ ಹೇಳಿದರು. ಹಾಗಲ್ಲ, ಪರಮಾತ್ಮ ಒಂದೇ ಕಾಲಕ್ಕೆ ಸಗುಣ, ಒಂದೇ ಕಾಲಕ್ಕೆ ನಿರ್ಗುಣ. ಒಂದೇ ಕಾಲಕ್ಕೆ ಸಗುಣ ಅನಂತಾದ ಜ್ಞಾನಾನಂದಾದಿ ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ, ಅಗುಣ ಸತ್ವಾದಿ ಗುಣರಹಿತ. ಅದನ್ನು ಸ್ವತಃ ಸೃಜಾಮಿ ತನ್ನ ಅದನ್ನು ಹೇಳ್ತಾರೆ. ತದ್ರವ್ಯಂ ಅತ್ಯಗಾದಿತ್ಯನೇನ ಭಕ್ತ್ಯಾದಿಭಿರೇವ ಉತ್ತಮತ್ವ ಮುಚ್ಚತೆ ಮತ್ತು ಸ್ವರೂಪತಃ ಇತ್ಯುಕ್ತಮೇವಾರ್ಥಂ ಸ್ಫುಟಯನ್ನು ಉಪಸಂಹರತೆ ನಾರಾಯಣ ಇತಿ. ಇಷ್ಟೆಲ್ಲ ಹಿಡಿದು ಬರೀ ಭಕ್ತ್ಯಾದಿವಿ ಉತ್ತಮತ್ವ ಮುಚ್ಚತೆ, ಅದ್ರ ಬಗ್ಗೆ ಭಕ್ತಿ ಇರುತ್ತೆ, ಕಂಡು ಮಾಡಿದ್ದೆಲ್ಲ ಶ್ರೇಷ್ಠನೇ ಅವರಿಗೆ. ಅಲ್ಲಿ ಆ್ಯಕ್ಚುಲಿ ಏನಿಲ್ಲ, ಸತ್ಯ ಇಲ್ಲ ಅದರಲ್ಲಿ. ಭ್ರಮೆಯಿಂದ ಏನು ಮಾಡ್ತಾರೆ, ಮಾಡಿ ಏನು ಮಾಡಿದ್ರು ಎಸ್ ಅಂತ ಇರ್ತದೆ. ಆ ರೀತಿ ಹೇಳಿದ್ದಲ್ಲ ಇದು, ನಾರಾಯಣನ ಭಕ್ತಿಯಿಂದ ಏನೇನು ಹೇಳಿದ್ದಲ್ಲ ಇದು, ಸತ್ಯವನ್ನೇ ಹೇಳಿದ್ದು ಅಂತ. ಅದು ಸ್ವರೂಪತಃ ಇತ್ಯುಕ್ತಮೇವಾರ್ಥಂ ಸ್ಫುಟಯನ್ ಉಪಸಂಹರತ್, ಅರ್ಥದಲ್ಲಿ ಮಹಾತಾತ್ಪರ್ಯ ಇದೆ ಅಂತ ಹೇಳೋದಕ್ಕೋಸ್ಕರ ಹೇಳಿದರು. ನಾರಾಯಣ ಇತಿ ಶ್ರೀಮತ್ ಪುಂಡರೀಕಾಕ್ಷ ಕಟಾಕ್ಷ ಪ್ರೇಕ್ಷಣ ಪ್ರಾಪ್ತ ಸರ್ವ ಸ್ವಪ್ರಭಾವೋ ಅಹಂ ತಮೇವ ನಾರಾಯಣಂ ಯಜ್ಞಾದಿಭಿಃ ಅಯಜಂ ಇತಿ ಯಸ್ಮಾತ್ ತಸ್ಮಾತ್ ಇದಂ ಅಸ್ಮದಾದಿ ವಿಶ್ವಂ ತಸ್ಮಿನ್ ನಾರಾಯಣೇ ಏವಾಹಿತಂ ತದಾಧಾರತೆಯ ತದಧೀನತೆಯ ತದ್ವ್ಯಾಪ್ತತೆಯ ಅವಸ್ಥಿತವಿತಿ ಅನ್ವಯಃ. ನಾರಾಯಣೇ ಇದಂ ವಿಶ್ವಂ ಮಾಹಿತಂ, ಯಾವುದು ಅಂದರೆ ಶ್ರೀಮತ್ ಪುಂಡರೀಕಾಕ್ಷ ಕಟಾಕ್ಷ ಪ್ರೇಕ್ಷಣ ಪ್ರಾಪ್ತ ಸ್ವಪ್ರಭಾ ಸರ್ವಪ್ರಭಾವ ಅಹಂ, ಆ ಹರಿಯ ಅನುಗ್ರಹದಿಂದ ಎಲ್ಲ ವಿಧವಾದ ಪ್ರಭಾವ ಪಡೆದಿರತಕ್ಕಂಥ ನಾನು, ಅದೇ ನಾರಾಯಣನನ್ನ ಯಜ್ಞಾದಿಭಿ ಅಯಜಂ ಯಜ್ಞಾದಿಗಳಿಂದ ಆರಾಧನೆಯನ್ನು ಮಾಡಿದೆ. ಯಸ್ಮಾತ್ ತಸ್ಮಾತ್, ಆದ್ದರಿಂದನೇ ಇದಂ ಅಸ್ಮದಾದಿ ವಿಶ್ವಂ, ನಾನು ಈ ರೀತಿ ಆರಾಧನೆ ಮಾಡಿದ ಜಗತ್ತು ಏನು ಗೊತ್ತಾಗಬೇಕು, ಇದಂ ವಿಶ್ವಂ ತಸ್ಮಿನ್ ಆಹಿತಂ. ಆಹಿತಂ ಅಂದ್ರೇನು, ತದಾಧಾರತಯ ಒಂದು ರೀತಿ ಆಹಿತ, ದೇವರನ್ನು ಆಧರಿಸಿದೆ ಮೊದಲನೇದು. ಎರಡನೇ ತದಧೀನತೆಯ, ಆಧರಿಸಿದ ಮಾತ್ರಕ್ಕೆ ಅಧೀನವಾಗಬೇಕಾಗಿಲ್ಲ, ಇದನ್ನು ಆಧರಿಸಿದ್ದಿದ್ರು ಕೂಡ ಇದಕ್ಕಿದಕ್ಕೂ ಅಧೀನ ಇಲ್ಲ, ಇದನ್ನು ಕಂಟ್ರೋಲ್ ಮಾಡೋ ಜಡ ಅದು ಕಂಟ್ರೋಲ್ ಮಾಡೋ ಶಕ್ತಿ ಇಲ್ಲ. ದೇವರು ಹಾಗಲ್ಲ, ಅದು ಆಧಾರ ಆಗಿದ್ದಾನೆ, ಅದು ಅಧೀನವಾಗಿ ಇಟ್ಕೊಂಡಿದ್ದಾನೆ. ಮೂರನೇದು ತದ್ವ್ಯಾಪ್ತತೆಯ, ಎಲ್ಲದರೊಳಗೂ ಅಂತರ್ಬಹಿಷ್ಯ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ, ವ್ಯಾಪ್ತನಾಗಿ ಕೂಡ ಆಧಾರವಾಗಿದ್ದಾನೆ ಮೂರು ರೀತಿಯಲ್ಲಿ. ಒಂದು ಬರೀ ಆಧಾರ, ಎರಡನೇದು ಸ್ವಾಮಿ ಅಧೀನತೆಯ, ಇನ್ನೊಂದು ವ್ಯಾಪ್ತ. ಮೂರು ರೀತಿಯಲ್ಲಿ ಪರಮಾತ್ಮ ಅದರಲ್ಲಿದ್ದಾನೆ. ಅದಕ್ಕೆ ಆಹಿತತ್ವ ಶಬ್ದಕ್ಕೆ ಅರ್ಥ ಅದು. ಆಹಿತತ್ವ ಹೇತುರುಗ್ರಹತ್ವರ ಗೃಹೀತೆ ಇತಿ ಅಂತ ಸಹ ಹಿರಿಮೆ ಎಲ್ಲಿಂದ ಬಂತು ಅಂದರೆ, ಸರ್ವತಂತ್ರ ಸ್ವತಂತ್ರವನು ಸತ್ವಾದಿ ಗುಣಾಧೀನಂ ಸರ್ವಂ ತೇಜಾನೇನ ಗೃಹೀತ, ಎಲ್ಲ ವಸ್ತುಗಳು ಸತ್ವಾದಿ ಗುಣದ ಅಧೀನ. ಅದು ಮಾಯೆಯ ಒಂದು ಮಾಯ, ಪ್ರಕೃತಿಯ ಭಾಗ, ಪ್ರಕೃತಿಯ ಒಡತಿ ಮಹಾಲಕ್ಷ್ಮಿ, ಅವರ ಪತಿ ತಾನು, ಆದ್ದರಿಂದ ಅದೆಲ್ಲ ಸಾಧ್ಯ ಇದೆ. ಅತಃ ಸರ್ವಂ ತಸ್ಮಿನ್ನಾಹಿತಂ ಗ್ರಹ ಉಪಾದಾನೇತಿ ಧಾತೋ, ಸರ್ಗಾದ ಉಪಾದಾನೀಕೃತ ಪ್ರಕೃತಿ ರುಗಣೆ ಅನ್ಯತ ಸಮೀಪ ಅವಾಪ್ತ ಮಾಯೋರುಗುಣೆ ನನು ಹರೇ ಜೀವಜಡವತ್. ಸರ್ಗಾದ ಉಪಾದಾನೀಕೃತ ಪ್ರಕೃತಿ ರುಗಣೆ, ಸೃಷ್ಟಿಯ ಪ್ರಾರಂಭದಲ್ಲಿ ಉಪಾದಾನವಾಗಿರತಕ್ಕಂಥ ಪ್ರಕೃತಿಯಲ್ಲಿರೋದೊಂದು, ಅನ್ಯದ ಬೇರೆ ಹೊತ್ತಿನಲ್ಲಿ ಸಮೀಪಾವಾಪ್ತ ಮಾಯೋರುಗುಣೆ, ಸಮೀಪದಲ್ಲಿರೋದು ಬೇರೆ ಸಮಯದಲ್ಲಿ, ಅದು ಮಹಾಲಕ್ಷ್ಮೀ ದೇವಿ ಉಳಿದಂತೆ ದೇವರ ಹತ್ರ ಇರ್ತಾರೆ, ಬೇರೆ ಹೊತ್ತಿನಲ್ಲಿ ಸೃಷ್ಟಿಯನ್ನು ಈ ರೀತಿ ಮಾಡ್ತಾ ಜಗತ್ತನ್ನು ನಿರ್ಮಾಣ ಮಾಡ್ತಿದ್ದಾರೆ. ಎರಡು ರೀತಿಯಲ್ಲಿ ಪರಮಾತ್ಮ ಸೃಷ್ಟಿಯ ಪ್ರಾರಂಭಾದಿಗಳಲ್ಲಿ ಒಮ್ಮೆ, ಉಳಿದ ಸಮಯದಲ್ಲಿ ಒಮ್ಮೆ. ಜಿಮ್ನಸ್ಯಾದಿ ತತ್ರ ಅಗುಣ ಇದೆ, ಜೀವಸ್ಯ ಸ್ವತೋ ಗುಣ ಇತ್ತೇಪಿ ಮಿಥ್ಯಾಭಿಮಾನ ಜಡಸ್ಯ ಚ ತನ್ವಯತ್ವಾತ್ ಗುಣಿತ್ವಂ ಯುಕ್ತಂ ಹರೇ ಹೇ ತದ್ ಉಭಯಭಾವಾದ ಅಗುಣತ್ವಂ. ಜೀವನಿಗೆ, ಜೀವನು ಕೂಡ ಸ್ವರೂಪತಃ ಅಪ್ರಾಕೃತ, ಆದ್ದರಿಂದ ಗುಣ ಇಲ್ಲ ಅವನಿಗೆ. ಆದರೆ ಮಿಥ್ಯಾಭಿಮಾನ, ದೇಹಾದಿಗಳ ಸಂಪರ್ಕ ಬಂದುಬಿಟ್ಟಿದೆ, ಅನ್ನ ಅಭಿಮಾನ ಶುರುವಾಯಿತು, ಸಂಸಾರ ಶುರುವಾಯಿತು. ಸತ್ವಾದಿ ಗುಣಗಳು ಪ್ರಕೃತಿ ಗುಣಗಳು, ಜೀವನ ಗುಣಗಳಲ್ಲ. ಆದರೆ ಜೀವನಿಗೆ ದೇಹ ಇದೆ, ದೇಹದಲ್ಲಿ ಸತ್ವಾದಿ ಗುಣಗಳಿವೆ, ಅದ್ಮೇಲೆ ನೀವು ಅಭಿಮಾನ ಬಂತು ನಂದು ಅಂತ ಹೇಳಿಬಿಟ್ಟು, ಅದರಿಂದ ಎಫೆಕ್ಟ್ ಶುರುವಾಯಿತು ಅವನಿಗೆ. ಗೊತ್ತಾಯ್ತಾ, ಸ್ವರೂಪದಲ್ಲಿ ಗುಣಗಳಿಲ್ಲದೆ ಹೋದರೂ ಕೂಡ ಗುಣಗಳ ಸಂಪರ್ಕದಿಂದಾಗಿ ಆ ಒಂದು ಪರಿಣಾಮ ಬೀರಿತು. ದೇವರಿಗೆ ಅದು ಏನೂ ಇಲ್ಲವೇ ಇಲ್ಲ. ಅದಕ್ಕೆ ಜಡಸ್ಯತು ತನ್ಮಯತ್ವಾದಿ ಗುಣಿತ್ವ, ಜಡಗಳಂತೂ ಗುಣದಿಂದನೇ ಕೂಡಿರೋದು. ಮೂರಿದೆ ಈಗ, ದೇವರು, ದೇವ, ಜೀವ, ಈಶ್ವರ. ಗುಣ ಜಡಗಳಂತೂ ಸ್ವತಃ ಗುಣಯುಕ್ತವೆ, ಅವೇ ಟ್ರಾನ್ಸ್ಫಾರ್ ಮಾಡಿಬಿಡೋದು. ಜೀವನಿಗೆ ಗುಣಗಳ ಸಂಬಂಧ ಅಭಿಮಾನದಿಂದಾಗಿ ಬಂತು, ಸ್ವರೂಪದಲ್ಲಿಲ್ಲ. ದೇವರಿಗೆ ಅಭಿಮಾನದಲ್ಲೇ ಸ್ವರೂಪದಲ್ಲೂ ಇಲ್ಲ. ಮೂರು ವ್ಯತ್ಯಾಸ ತಿಳ್ಕೊಂಡ್ಬಿಟ್ರೆ ಪಂಚಭೇದಕ್ಕೆ ಇನ್ನೊಂದು ಅರ್ಥ. ಈ ರೀತಿ ಕ್ಲಾಸಿಫಿಕೇ ಮಾಡೋಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಆ ವಸ್ತು ಕ್ಲಾಸಿಫೈ ಮಾಡೋಕ್ಕೆ ಕಾರಣ ಇರಬೇಕಲ್ಲ. ಒಂದು ವ್ಯತ್ಯಾಸ ಇಲ್ಲದೆ ಕ್ಲಾಸಿಫೈ ಮಾಡೋಕ್ಕೆ ಸಾಧ್ಯ ಇಲ್ಲ. ವ್ಯತ್ಯಾಸ, ಮೂಲಭೂತ ವ್ಯತ್ಯಾಸ ಇದೆ. ಯುಕ್ತಂ ಅಗುಣ ಇತಿ ಜೀವಸ್ಯ ಹರೇ ಹೇ ತದ್ ಉಭಯ ಭಾವಾತ್, ಅಭಿಮಾನನೂ ಇಲ್ಲ, ಸಂಬಂಧನೂ ಇಲ್ಲ. ಜೀವ ಸ್ವರೂಪತಃ ಜೀವನ ಅಗುಣ, ಪರಮಾತ್ಮನ ಅಗುಣ. ಅಂದರೆ ಪ್ರಕೃತಿ ಗುಣ ಪ್ರಾಕೃತ ಗುಣ ಇಬ್ಬರಿಗೂ ಇಲ್ಲ, ಇಬ್ಬರಿಗೂ ಇಲ್ಲ. ಆದರೆ ಜೀವನಿಗೆ ದೇಹದ ಬಂದಾಗ ಅಭಿಮಾನಕ್ಕೊಳಗಾಗಿ ಆ ಗುಣ ಸಂಪರ್ಕ ಬಂದ್ಬಿಡ್ತಾರೆ. ಸ್ವರೂಪದಲ್ಲಿ ಇಲ್ಲದೆ ಹೋದರೂ ಕೂಡ ಹೇಳಲಿಲ್ಲ, ಸ್ಫಟಿಕ ಮಣಿಯಲ್ಲಿ ಕೆಂಪಿಲ್ಲ, ಪಕ್ಕದಲ್ಲಿ ದಾಸವಾಡ್ದು ಬಿಟ್ಬಿಟ್ಟಿದ್ದಾರೆ, ಆ ಕೆಂಪು ಇದ್ರೆ ಕಾಣಕ್ಕೆ ಶುರುವಾಗ್ಬಿಡ್ತು, ಗೊತ್ತಾಯ್ತಾ? ಆದರೆ ಬೇರೆ ಪದಾರ್ಥ ಇದೆ, ರಿಫ್ಲೆಕ್ಟ್ ಆಗೋದಿಲ್ಲ, ಅದು ಬರೋದಿಲ್ಲ ಅದ್ರ. ಸೊ ಸ್ಫಟಿಕ ಮಣಿಯಲ್ಲಿ ಜೀವ ಸ್ಫಟಿಕ ಮಣಿ ಇದ್ದ ಹಾಗಿದ್ದಾರೆ. ಈ ಸಂಸಾರ ಈ ಪ್ರಕೃತಿ ಹೇಗಿದೆ, ಈಗ ದಾಸವಾಡ್ದು ಇದ್ದಾಗಿದೆ. ಸೊ ಅದು ಹತ್ರ ಇದ್ದಿದ್ದಕ್ಕೆ ಏನಾಯ್ತು, ಅವನಿಗೆ ರಿಫ್ಲೆಕ್ಟ್ ಆಯಿತು, ತಾನೇ ಭ್ರಮೆ ಮತ್ತು ಓ ನಾನೇ ಆಗಿಬಿಟ್ಟೆ ಅಂತ ವಿಕಾರಕ್ಕೊಳಗಾಗ್ತಾನೆ. ದೇವರಿಗೆ ಆ ಸಂಬಂಧ ಇಲ್ಲ. ದೇವರು ಗುಣ, ಜೀವರು ಗುಣ, ಅಗುಣ ಶಬ್ದಕ್ಕೆ ಏನರ್ಥ? ಪ್ರಕೃತ ಗುಣ ಪ್ರಾಕೃತ ಗುಣರಹಿತ ಅಂತ ಅರ್ಥ. ಅಂತ ಆದರೆ ಜೀವನೋ ಗುಣ ಪರಮಾತ್ಮ ಗುಣನಾದರೂ ಕೂಡ ಜೀವನಿಗೆ ಗುಣಗಳ ಸಂಬಂಧ ಈ ರೀತಿ ಬಂತು. ದೇವರಿಗೆ ಆ ರೀತಿ ಬರೋದೇ ಇಲ್ಲ. ಸೊ ದೇವರು ಅಬ್ಸಲ್ಯೂಟ್ಲಿ ನಿರ್ಗುಣ, ಇವರು ಅಬ್ಸಲ್ಯೂಟ್ಲಿ ಆಗಲಿಲ್ಲ, ಕಾಂಟ್ಯಾಕ್ಟ್ ಬಂದಾಗ ಹೊರಟೋಯ್ತು. ಸೊ ಗುಣ ಪ್ರಕೃತಿ ಅಂತನೋ ಗುಣಗಳಿರದೆ ಅದರೊಳಗೆ ಮೂರು ಭಾಗ ಆಯ್ತು. ಈಗ ಇನ್ನು ಅಗುಣ ಶಬ್ದಕ್ಕೆ ಇನ್ನೊಂದು ಅರ್ಥ ಏನರ್ಥ ಅಂತ ಕೇಳಿದರೆ, ಇವು ಪ್ರಕೃತಿ ಗುಣಗಳಿಲ್ಲ, ಆದರೆ ಅನಂತ ಗುಣಗಳು ಸ್ವರೂಪದ ಗುಣಗಳಿವೆ. ಜೀವನಿಗೆ ಸ್ವರೂಪದಲ್ಲಿ ಸ್ವಲ್ಪ ಸ್ವಲ್ಪ ಗುಣ ಇದೆ, ಪರಮ ಅನಂತ ಗುಣಗಳಿವೆ. ಇದನ್ನು ಡಿಫರೆನ್ಸ್ ಬಂದಿದೆ. ಮೊದಲನೇದಾಗಿ ಪ್ರಾಕೃತ ಸಂಬಂಧವೇ ಇಲ್ಲದಿರೋದು ಒಂದು, ಆಮೇಲೆ ಅನಂತ ಗುಣ ಇನ್ನೊಂದು. ಜೀವನಿಗೆ ಎರಡೂ ಇಲ್ಲ, ಪ್ರಾಕೃತ ಗುಣದ ಸಂಬಂಧ ಅಭಿಮಾನದಿಂದಾಗಿ ಬಂತು, ಅನಂತ ಗುಣ ಅಂತೂ ಇಲ್ಲೇ ಇಲ್ಲ. ಈಗ ಎರಡಾಯಿತು. ಇನ್ನು ಸ್ವರೂಪ ಇದಕ್ಕಂತೂ ಜ್ಞಾನಾದಿ ಗುಣಗಳೇ ಜನಕ್ಕಿಲ್ಲ, ಜ್ಞಾನಾದಿ ಗುಣ ಇಲ್ಲೇ ಇಲ್ಲ, ಇರೋ ಸತ್ವಾದಿ ಗುಣಗಳು ಮಾತ್ರ. ಈ ಮೂರಿದ ಕ್ಲಾಸಿಫೈ ಮಾಡ್ಕೊಂಡ್ಬಿಟ್ರೆ ಈ ಭೇದದಲ್ಲಿ ಎಷ್ಟು ಅರ್ಥ ಇದೆ ಅಂತ ಗೊತ್ತಾಗುತ್ತೆ. ಹೌದು, ಅದಕ್ಕೆ ಜೀವನಿಗೂ ಏನಾಯಿತು, ಮುಕ್ತಿಯಲ್ಲಿ ಏನಾಗುತ್ತೆ, ಇರೋದಿಲ್ಲ. ಯಾವ ಸಂಸಾರ ಹೋಯಿತು ಅಲ್ಲಿ ಬೋದೋಯ್ತು. ಸಂಸಾರ ಇರೋರಿಗೂ ಸಂಬಂಧ, ಸಂಸಾರ ಹೋದ್ಮೇಲೆ ಏನಾಯ್ತು, ಅಪರೋಕ್ಷ ಜ್ಞಾನ ಬಂತು, ಡೀಲಿಂಗ್ ಆಯಿತು. ಮೋಕ್ಷಕ್ಕೆ ಹೋದ ಇಲ್ಲೇ ಇಲ್ಲ ಅಷ್ಟೇ. ಆದ್ದರಿಂದ ಇದನ್ನ ಅರ್ಥ ಮಾಡಿಕೊಡಿ. ಜೀವನ ಸ್ವರೂಪದಲ್ಲೇ ಇದ್ದಿದ್ದರೆ ಮೋಕ್ಷದ ಕಾನ್ಸೆಪ್ಟೇ ಇರ್ತಿರಲ್ಲ, ಯಾತಕ್ಕೆ ಸ್ವಪ್ನದಲ್ಲಿ ಹೋಗೋ ಚಾನ್ಸೇ ಇಲ್ಲ. ಅದೇ ರೀತಿ ಅಯೋಗ್ಯರಿಗೆ ಸ್ವರೂಪದಲ್ಲೇ ಇದೆ ಅವರಿಗೆ, ಅದಕ್ಕೆ ಅವ್ರಿಗೆ ಹೋಗೋದೇ ಇಲ್ಲ, ಮುಕ್ತಿ ಆಗೋದೇ ಇಲ್ಲ ಅವ್ರಿಗೆ. ಅರ್ಥ ಸಾತ್ವಿಕ ಜೀವರಿಗೆ ಸ್ವರೂಪದಲ್ಲಿಲ್ಲ, ಸಂಬಂಧವಶಾತ್ ಬಂದಿದೆ ಅಷ್ಟೇ. ಆದರೆ ಸಾಮಸ್ಯರಿಗೆ ಸ್ವರೂಪದಲ್ಲೇ ಇರೋದ್ರಿಂದ ಅವ್ರಿಗೆ ಎಂದೂ ಕೂಡ ಬಂಧನ ಪರಿಹಾರ ಆಗೋದೇ ಇಲ್ಲ, ಇನ್ನು ಭಯಾನಕವಾದ ಲೋಕಕ್ಕೆ ಹೋಗ್ತಾರೆ. ಇದೇ ಶಿಷ್ಟತ್ ಹೇಳಿದ್ದಲ್ಲ, ಅದೇ ತಾರೆ ಗುಣಗಳು ಅಂದ್ರೇನು, ಅಟ್ರಿಬ್ಯೂಟ್ಸ್ ಆಫ್ ಪ್ರಕೃತಿ, ಜಡ ಪ್ರಕೃತಿ. ಅವುಗಳ ಸಂಬಂಧ ಇರೋದು ಯಾರಿಗೆ, ಜಡಕ್ಕೆ ಮಾತ್ರ, ಜೀವನಿಗಿಲ್ಲ. ಅದು ಜೀವನ ಕಾಂಟ್ಯಾಕ್ಟ್ನಿಂದ ಅವನಿಗೇನು ಭ್ರಮೆ ಬಂದುಬಿಟ್ಟಿದೆ ಅಷ್ಟೇ. ಅವ್ನು ನನಗೂ ಇದ್ದಾನೆ, ಹೇಗಲಿಲ್ಲ, ನಾವು ರೈಲಲ್ಲಿ ಹೋಗ್ತಿರ್ತೇವೆ, ಪಕ್ಕದ ಫಾಸ್ಟಾಗಿ ಹೋದಾಗ ಕಾಣಿಸುತ್ತೆ, ಗೊತ್ತಾ? ಆ್ಯಕ್ಚುಲಿ ಹೋಗ್ತಾ ಇಲ್ಲದು, ಹೋಗ್ತಿರೋದು ಆ್ಯಕ್ಚುಲಿ ಟ್ರೈನು. ಇವನಿಗೆ ಕಾಣಿಸ್ತಿರೋದು ಏನಂತ, ಎಲ್ಲ ಟ್ರೈನ್ ಪಕ್ಕ ಎರಡು ಪಕ್ಕ ಟ್ರೈನ್ ನಿಂತುಬಿಟ್ಟಿರುತ್ತೆ, ಹೋಗ್ತಿ ಯಾವ್ದು ಹೋಗುತ್ತೆ ಗೊತ್ತಾಗೋದಿಲ್ಲ. ಫಸ್ಟ್ಗೆ ನಮ್ದು ಹೋಗುತ್ತೆ ಹೋಗ್ತಿರ್ತಾರೆ, ಯಾವ್ದು ಹೋಗ್ತದೆ ಗೊತ್ತಷ್ಟ ಗೊತ್ತ, ಬಸ್ಗಳು ಯಾವ್ದು ಹೋಗುತ್ತೆ ಗೊತ್ತಾಗೋದಿಲ್ಲ, ಭ್ರಮೆ ಅದು, ಗೊತ್ತಾಯ್ತಾ? ಆ್ಯಕ್ಚುಲಿ ಭ್ರಮೆ ಅನುಭವ ನಮ್ಗೆ ಬಂದಿದೆ, ಗೊತ್ತಾಗಷ್ಟು. ಅದೇ ರೀತಿ ಸಂಸಾರದಲ್ಲಿ ಆಗಿರೋದು, ಏನೋ ಆಗ್ತಿರೋ ಏನೋ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಜೀವ ಮಿಥ್ಯಾಭಿಮಾನ ಅಂತ ಅದಕ್ಕೆ ಇರೋದು, ಮಿಥ್ಯಾಭಿಮಾನ ಇದೆ, ಅಭಿಮಾನ ಹೋಗ್ಬಿಡ್ಬೇಕು. ಉದಿತೇನ ಸೃಜಾಮಿ ತನ್ನಯುಕ್ತೋಹಂ ಹರತೋ ಹರತಿ ತದ್ವಶಃ ವಿಶ್ವಂ ಪುರುಷಕಾರೇಣ ಪರಿಪಾತಿ ಪರಿಪಾತಿ ತ್ರಿಶಕ್ತಿ ಧೃಕ್ ನಿತ್ಯಂ ಗೃಹೀತ ಸತ್ವಾದ್ಯಾ ಜೀವವತ್ ಜಡವನ್ನತು ಮಿಥ್ಯಾಮಾನಾತ್ ಸ್ವರೂಪತ್ವಾತ್ ಸ್ವಾತಂತ್ರ್ಯಾತ್ ಬಹಿರೇವತು ಇತ್ಯೇತದತ್ರ ಮಾನಂ. ನಿತ್ಯಂ ಗೃಹೀತ ಸತ್ವಾದ್ಯಾ ಜೀವವತ್ ಜಡವತ್ ನತು. ಪರಮಾತ್ಮನಲ್ಲಿ ಸತ್ವಾದಿ ಗುಣಗಳು ಇವೆ, ಯಾವ ರೀತಿ ಅಧೀನದಲ್ಲಿವೆ. ಆದರೆ ಜೀವನಿಗೆ ಹಾಗಲ್ಲ, ಜಡಕ್ಕಂತೂ ಬೇರೆ. ಜೀವವತ್ ನ ಜಡವತ್ ನ ಮಿಥ್ಯಾಭಿಮಾನಾತ್ ಸ್ವರೂಪ ಸ್ವರೂಪತ್ವಾತ್. ಜೀವನಿಗೆ ಮಿಥ್ಯಾಭಿಮಾನ, ಪರಮಾತ್ಮನದು ಸ್ವರೂಪದಲ್ಲೇ ಸ್ವಾತಂತ್ರ್ಯ ಸ್ವಾತಂತ್ರ್ಯ, ಜೀವನ ಸ್ವರೂಪದಲ್ಲಿ ಸ್ವಾತಂತ್ರ್ಯ ಇಲ್ಲ, ವ್ಯತ್ಯಾಸವನ್ನೆಲ್ಲ ಹೇಳಿದರು. ಸೃಜಾಮಿ ತನ್ನಯುಕ್ತ ಅಹಂ, ನಾನು ಸೃಷ್ಟಿ ಮಾಡ್ತೇನೆ. ಆದರೆ ಸೃಷ್ಟಿ ಮಾಡೋಕೆ ಫಸ್ಟ್ ಅಪಾಯಿಂಟ್ ಆಗಬೇಕು, ನಾನು ಫಸ್ಟ್ ಅಪಾಯಿಂಟ್ ಬಂದು ಸೃಷ್ಟಿ ಮಾಡ್ತೇನೆ ಅಷ್ಟೇ. ಸೊ ನಾನೇ ಸೃಷ್ಟಿಕರ್ತ ಅನ್ನೋ ಕಾನ್ಸೆಪ್ಟ್ ಮುದೋಯ್ತಲ್ಲಿ, ಸ್ವಾತಂತ್ರ್ಯ ಇಲ್ಲ. ತನ್ನಯುಕ್ತೋಹಂ ಸೃಜಾಮಿ, ರುದ್ರದೇವರು ಲಯ ಮಾಡ್ತಾರಂತ ಕೇಳಿದರೆ ತನ್ನಯುಕ್ತ ಹರವರತ್ತಿ ಎಲ್ಲ ಸೇರಿಸ್ಬೇಕು. ತನ್ನಯುಕ್ತ ಅನ್ನೋದು ಎರಡು ಕಾಮನ್ ಫ್ಯಾಕ್ಟರ್, ಅವ್ರು ಅಪಾಯಿಂಟ್ ಮಾಡ್ತಾರೆ, ರುದ್ರದೇವರಿಗೆ ಸಂಹಾರ ಮಾಡೋ ಶಕ್ತಿ, ಇವರಿಗೆ ಆ ಶಕ್ತಿ. ಸುಮ್ಮನೆ ಅರೆಸ್ಟ್ ಮಾಡೋಗಿಲ್ಲ, ಸುಮ್ಮನೆ ಗೋಳಿಬಾರ ಮಾಡೋಗಿಲ್ಲ ಅವನು. ಏನು ಮಾಡಬೇಕು, ಆರ್ಡ್ರ್ ಬಂದರೆ ಮಾತ್ರ ಮಾಡಿಲ್ಲ, ಮಾಡೋಗಿಲ್ಲ, ಕೆಪಾಸಿಟಿ ಮಾತ್ರ ಮಾಡಬೇಕು ಅಂತ ಅರ್ಥ ಇಲ್ಲ. ಅದಕ್ಕಾಗಿ ಹರೋ ಹರತಿ ತದ್ವಶಃ, ಇದರಿಂದ ಬ್ರಹ್ಮದೇವರು ಸೃಷ್ಟಿಕರ್ತರು, ರುದ್ರ ಲಯಕರ್ತರು ಎಂಬುದಕ್ಕೆ ವ್ಯಾಖ್ಯಾನ. ಸ್ವತಂತ್ರವಾಗಿ ಅಲ್ಲ, ಅವರನ್ನು ಆ ನಿಯೋಜನೆ ಮಾಡಿದಾಗ ಮಾತ್ರ ಸಾಧ್ಯ, ಇಲ್ಲ ಹೋದ್ರೆ ಇಲ್ಲ. ವಿಶ್ವಂ ಪುರುಷ ರೂಪೇಣ ಪರಿಪಾತಿ ತ್ರಿಶಕ್ತಿ ಸೃಕ್, ಒಂದು ಸೃಷ್ಟಿ, ಇನ್ನೊಂದು ಲಯ, ಇನ್ನೊಂದು ಇದು ಸ್ಥಿತಿ, ಅದನ್ನು ಪುರುಷ ರೂಪೇಣ ಪರಿಪಾತಿ ತ್ರಿಶಕ್ತಿ ಸೃಕ್. ಈಗ ಮೂರು ಶಕ್ತಿಗಳಿಂದ ಸೃಷ್ಟಿ ಶಕ್ತಿ, ಆಮೇಲೆ ಸ್ಥಿತಿ ಶಕ್ತಿ, ಲಯಶಕ್ತಿ, ಮೂರು ವಿಷ್ಣುವೇ. ತಾನು ಡೈರೆಕ್ಟಾಗಿ ಅದನ್ನು ಮಾಡ್ತಾನೆ, ಇವೆರಡು ನಮ್ಮೊಳಗೆ ಇದ್ದು ಮಾಡ್ತಾನೆ, ಅಷ್ಟೇ ವ್ಯತ್ಯಾಸ. ಇತಿ ತೇ ವಿಹಿತ ತೇನ ಸರೋಚಿಷ ವಿಶ್ವಮಿತ್ಯಾದಿ ಉಕ್ತಂ ಉಪಸಂಹರ ಹರಸ್ಯ ಸಂಹಾರ ಸ್ವಾತಂತ್ರ್ಯಂ ಬಂಧಮತೀನಾಂ ಪ್ರತೀಯಮಾನಂ ಪರಿಹರತಿ ಸೃಜಾಮೀತಿ. ಹೀಗಾಗಿ ರುದ್ರದೇವರಿಗೆ ಸಂಹಾರ ಸ್ವಾತಂತ್ರ್ಯನೂ ಇಲ್ಲ, ಇವರಿಗೆ ಸೃಷ್ಟಿ ಸ್ವಾತಂತ್ರ್ಯನೂ ಇಲ್ಲ. ಅದರ ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯ ಸ್ಪಷ್ಟ ಮಾಡಿಬಿಟ್ಟು ಏನಂತ ಹೇಳ್ತಾರೆ ಅದನ್ನು. ರುದ್ರದೇವರು ಏನು ಮಾಡ್ತಾರೆ, ರುದ್ರದೇವರು ಬ್ರಹ್ಮದೇವರ ಸೃಷ್ಟಿ ಹೇಗಿದೆ, ಶೇಷಾಹಿ ವೈರಿ ಶಿವಶಕ್ತಿ ಮನುಪ್ರಸಾರ ಚಿತ್ರೋರು ಕರ್ಮರಚನಂ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವವಖಿಲಂ ವಿದಧಾತಿ ಧಾತ ಹಿರಿಯತ್ಕಟಾಕ್ಷ ಬಲವತಿ ಅಜಿತಂ ನಮ. ಇವರು ಸೃಷ್ಟಿಯೆಲ್ಲ ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ಅಷ್ಟೇ, ಇಲ್ಲೋದ್ರಿಲ್ಲ. ಅದೇ ರೀತಿ ಶಕ್ರೋಗ್ರದೀತಿ ಹಿಮಾಕರ ಸೂರ್ಯ ಸೋನು ಪೂರ್ವಂ ನಿಹತ್ಯ ನಿಖಿಲಂ ಯದಪಾಂಗಲೇಶಂ ಆಶ್ರಿತ್ಯ ನೃತ್ಯತಿ ಶಿವ. ಇದಿಷ್ಟು ಒಂದು ಭಾಗ, ಇಷ್ಟೇ ಎಲ್ಲರಿಗೂ ಗೊತ್ತು. ಪ್ರಕಟೋರು ಶಕ್ತಿಯ ಹಿರಿಯತ್ಕಟಾಕ್ಷ ಬಲವತಿ ಅಜಿತಂ ನಮ. ಅದು ಲಕ್ಷ್ಮೀನಾರಾಯಣರ ಅನುಗ್ರಹ, ಅದರಿಂದಾಗಿನೇ ಸ್ವತಂತ್ರ ಇಲ್ಲ. ಇದಿಷ್ಟರ ಅರ್ಥ ಇದಿಷ್ಟು ಬಂತು. ಆದರೆ ಸ್ತೋತ್ರ ಓದ್ತಿದ್ದಾಗ ಏನಾಯಿತು, ಇದರ ಅರ್ಥದ ಸಂಧಾನ ಬಂದರೆ ಸ್ತೋತ್ರಕ್ಕೆ ಎಷ್ಟು ಮಹತ್ವ ಇದೆ ಅಂತ ಗೊತ್ತಾಗುತ್ತೆ. ಇತಿ ತೇ ಅಭೀತಂ ತಾತ ಯಥೇತಂ ಅನುಪೃಚ್ಛಸಿ ವಿಶ್ವಮಿತ್ಯಾದಿ ಉಕ್ತಂ ಉಪಸಂಹರನ್ ಹರಸ್ಯ ಸಂಹಾರ ಸ್ವಾತಂತ್ರ್ಯಂ ಮಂದಮತೀನಾಂ ಪ್ರತೀಯಮಾನಂ ಪರಿಹರತಿ ಸೃಜಾಮೀತಿ ಪುರುಷರೂಪೇಣ ವಿಷ್ಣುರೂಪೇಣ ತ್ರಿಶಕ್ತಿ ಸೃಕ್ ಸೃಷ್ಟಿಪಾಲನ ಸಂಹಾರ ಶಕ್ತಿಧರ ಜ್ಞಾನಬಲ ಕ್ರಿಯಾ ಶಕ್ತಿಧರೋ ವಾ. ಪುರುಷರೂಪೇಣ ಅಂದರೆ ವಿಷ್ಣುರೂಪೇಣ ಅಂತ ಅರ್ಥ. ತ್ರಿಶಕ್ತಿ ಧೃಕ್ ಸೃಷ್ಟಿ ಪಾಲನ ಸಂಹಾರ ಶಕ್ತಿಧರ ಜ್ಞಾನಬಲ ಕ್ರಿಯಾಶಕ್ತಿಧರ ವಾ. ಮೂರು ಶಕ್ತಿಗಳು, ಒಂದು ಶಕ್ತಿ ಸೃಷ್ಟಿಶಕ್ತಿ, ಎರಡನೇದು ಪಾಲನ ಶಕ್ತಿ, ಮೂರನೇದು ಸಂಹಾರ ಶಕ್ತಿ. ಮೂರು ಶಕ್ತಿ ಆಯಿತು. ಇನ್ನೊಂದು ಜ್ಞಾನಶಕ್ತಿ ಫಲಶಕ್ತಿ ಕ್ರಿಯಾಶಕ್ತಿ, ಅದು ಇನ್ನೊಂದು ರೀತಿ. ಒಟ್ಟು ಮೂರು ಶಕ್ತಿಗಳು ಒಂದು ರೀತಿ ಅರ್ಥ. ಅಷ್ಟೇಳಿ ಇತಿತೇ ಅಭೀತಂ ತಾತ ಯಥೇಧಂ ಅನುಪೃಚ್ಛತಿ. ಲೋಕದಲ್ಲಿ ಸ್ವಾತಂತ್ರ್ಯವನ್ನು ತಿಳ್ಕೊಂಡಾಗ ನಿಂದೆ ಶುರುವಾಗ ಬಡಿಸ್ತಾ ಇರ್ತಾರೆ. ಒಳ್ಳೆ ಭಾಳ ಸೀಟು ಒಂದೊಂದೇ ಹಾಕ್ಕೊಂಡು ಹೋಗಿಬಿಟ್ಟ ಬಡಿಸೋದು. ಭಾರಿ ಸೀಟು ಬಂತು, ಏನಾಗಿತ್ತು ಒಂದು ಹಾಕಲಿ, ಏನು ಗಂಟೆ ಏನಾಗಿತ್ತು ಅಂತ ಬೈತಾನೆ. ಅವ್ರು ಹೇಳಿ ಯಜಮಾನ್ ಹೇಳಿದ್ರೆ ಒಂದೊಂದು ಹಾಕು ಅಂತೇಳಿ ಪಾಪ. ಆದ್ದರಿಂದ ಬಡಿಸೋದ ಕೊಟ್ಟವ್ರು ಹೇಳಿಬಿಟ್ಟೆ, ಒಂದಕ್ಕೆ ಜಾಸ್ತಿ ಹಾಕಬೇಡ ಅಂತ ಹೇಳಿಬಿಟ್ಟಿಲ್ಲ. ಬೈ ಇವನು ಬೈಯಾಗಿಲ್ಲ, ಯಾರು ಬೈಬೇಕಾಗ, ಅವ್ರು ಹೇಳ್ಬೇಕಷ್ಟು ಇವ್ರಿಗೆ ಹಾಕಾಗಿಲ್ಲ, ನಾವೇನು ತಿಳ್ಕೊಂಡು ಇವ್ರ ಕೈಯಲ್ಲಿದೆ ಅಂತೇಳಿ. ಅದಕ್ಕೆ ಇವರೆಲ್ಲ ಕೂಡ ಏನಿಲ್ಲ, ಬರ್ತಾನೆ ಅವಿನ ಬಂದು ಸರ್ವ್ ಮಾಡ್ತಾರೆ ನೋಟಿಸ್ನ ಮಾಡಿದರೆ ಅವನು ಸ್ವಾತಂತ್ರ್ಯ ಇಲ್ಲ ಅವನಿಗೆ, ಮಾಡಲೇಬೇಕು, ಬೇರೆ ದಾರಿ ಇಲ್ಲ ಅವನಿಗೆ. ಅರ್ಥ ಆಯ್ತಾ? ಅವನು ಬೈದ್ರೆ ಏನು ಉಪಯೋಗ ಇಲ್ಲ. ಆದ್ದರಿಂದ ಯಾರು ಏನೇ ದೇವತೆಗಳು ಮಾಡಿದರೂ ಕೂಡ ಅವರೆಲ್ಲ ಕೂಡ ಪರಮಾತ್ಮನ ಅಧೀನರಾಗಿ ಮಾಡ್ತಾರೆ. ಪರಮಾತ್ಮ ಎಲ್ಲ ತಿಳಿದು ಮಾಡ್ತಾನೆ, ಅದು ದೇವ್ರನ್ನ ಭಯ ಆಗಿಲ್ಲ. ಒಲ್ಲ ಯಜಮಾನರ ಬೈಬೋದು ಹೋಗಿ ಅಲ್ಲಿ, ಇಲ್ಲಿ ದೇವ್ರನ್ನ ಭಯ ಆಗಿಲ್ಲ ಅದಕ್ಕೆ ತಿಳಿದು ಮಾಡ್ತಾರೆ. ಆದ್ದರಿಂದ ಯಜಮಾನ ಹೇಳಿದ ಅವ್ನು ಏನು ಮಾಡಿದ್ರೆ ಹಾಕಬೇಡಿ ಅಂತ ಹೇಳ್ಬಿಟ್ಟಿದ್ದಾನೆ. ಸಿಕ್ಕಾಬಿಟ್ಟು ರೋಗ ಅವನಿಗೆ ಆಸೆಬ್ರಿಗೆ ತಿಂದು ಹಾಕ್ಬಿಡ್ತಾನೆ, ಅವ್ನು ಹಾಕಲೇಬೇಡಿ ಅಂತ ಹೇಳ್ಬಿಟ್ಟಿರ್ತಾನೆ. ಗೊತ್ತಾಯ್ತಾ? ಅದು ಏನು ಹೇಳಿದ್ರೆ ಹಾಕೋದಿ. ದೇವರ ಯಾತಕ್ಕೆ ಅವ್ರಿಗೆ ಗೊತ್ತು, ಅವನಿಗೆ ಅವನು ಎಂಥ ಅನ್ನೋದು ಗೊತ್ತಿದೆ. ದೇವರಿಗೆ ಗೊತ್ತಿದೆ ಇವರಿಗೆ ಅದು ಕೊಡಬಾರ್ದು ಅಂತ ದೇವ್ರು ಹೇಳ್ಬಿಟ್ಟಿದ್ದಾರೆ, ಅದು ಕೊಡೋದಿಲ್ಲ. ಆದ್ದರಿಂದ ನಾವೇನು ಮಾಡ್ತೀವಿ, ಅವಸರ ಪಟ್ಟು ಮಕ್ಕಳಾಡ್ತಾರಲ್ಲ, ನಾನು ಕೊಡಲಿಲ್ಲೋ ಅಂತ ಗೋಳಾಡ್ತಿರ್ತಾರೆ. ನಾವು ಗೋಳಾಡೋದಲ್ಲ, ಅವಿವೇಕದಿಂದ ಗೋಳಾಡೋದಾಗ. ತಿಳುವಳಿಕೆದ್ದವರಾದರೆ ದೇವರು ಕೊಟ್ಟಿಲ್ಲ ಅಂದ್ರೆ ಕಾರಣ ಇದೆ ಅಂತ ಅರ್ಥ. ಯಾಕೆ ಸಾಪೇಕ್ಷತ್ವ ತಥಾ ಈ ದರ್ಶಯತಿ ಓಂ. ದೇವ್ರು ಏನು ಮಾಡಿದರೂ ಕೂಡ ಅರ್ಥ ಇಟ್ಕೊಂಡು ಮಾಡ್ತಾನೆ. ಸಂಪೂರ್ಣ ಜ್ಞಾನಿ ದೇವರು. ನಮ್ಮ ವಿಷಯ ನಮಗೆ ಭಾರಿ ಕಡಿಮೆ ಗೊತ್ತಿರೋದು, ದೇವರಿಗೆ ಗೊತ್ತಿರೋಷ್ಟು ಯಾರಿಗೂ ಗೊತ್ತಿಲ್ಲ. ಅದರಿಂದಾಗೇ ದೇವ್ರು ಮಾಡಿದ ಅಕ್ಸೆಪ್ಟ್ ಮಾಡಬೇಕು. ಇಮ್ಮಡಿಯಚ್ಚ ಹೌದು, ದೇವ್ರ ಸಂಕಲ್ಪ ಏನು ಮಾಡೋಕ್ಕಾಗದೆ. ಹಾಂ, ನಮ್ಮ ಕೈಯಿಂದ ತಿಳ್ಕೊಂಬಿಡಬೇಕು. ಕೈ ಮೀರಿ ಬಿಹದಂತೆ ಕೃಷ್ಣಾರ್ಪಣ ಮತ್ತೆ ವಿಹಿತ ಹಠ ಪೂರೈಸಲು ಅದು ಹರಿಯ ಸಂಕಲ್ಪ. ಸಾಧನಕ್ಕೆ ಬಗೆ ಗಾಣೆ ಹರಿಯ ಎನ್ನಬಹುದು. ಹೇಳಬೇಕಾದ್ರೆ ಹಿಡಿದ ಹಠ ಪೂರೈಸಲು ಅದು ಹರಿಯ ಸಂಕಲ್ಪ. ನಾವೇ ಏನೋ ಮಾಡೋಕೆ ಅನ್ಕೊಂಬಿಟ್ಟು ಹಠ ಹೇಳಿದ್ ಮಾಡಿಬಿಡ್ತೀವಿ ಅಂತ ತಿಳ್ಕೊಂಬೋಣ. ಬಟ್ ನಾನು ಮಾಡಿದೆ ಹೇಳಬಾರದು, ದೇವ್ರು ಹಾಗೆ ಮಾಡಿಸ್ತೇ ಅಂತಾನೆ ಅರ್ಥ. ದೇವ್ರ ಸಂಕಲ್ಪಕ್ಕೆ ತಕ್ಕಂತೆ ಇದೆಲ್ಲ ಮಾಡಿ ಚೇಂಜ್ ಆಗ್ತಾ ಹೋಗು. ಇತಿತೇ ಅಭಿಹಿತಂ ತಾತ ಯಥಾ ಇದಂ ಅನುಪೃಚ್ಛಸಿ ನಾನ್ಯದ್ ಭಗವತಃ ಕಿಂಚಿತ್ ಭಾವ್ಯಂ ಸದಸದಾತ್ಮಕ. ಇಟ್ಟಿಂದ ಏನಾಯಿತು, ನನ್ನ ಭಾರಿ ಸರ್ವೋತ್ತಮ ಸೃಷ್ಟಿಕಾರಿ ತಿಳ್ಕೊಂಬಿಟ್ಟಿದ್ರಲ್ಲ ಪೂರ್ವಪಕ್ಷ, ಅದು ಸರಿಯಲ್ಲ. ಅದಕ್ಕಾಗಿ ಇತಿತೇ ಅಭಿಹಿತಂ ತಾತ, ತಾತ ಅದರ ಮಗು ಇತಿ, ಈ ರೀತಿಯಾಗಿ ತೇ ನಿನಗೆ ಅಭಿಹಿತಂ ತಿಳಿಸ್ಕೊಟ್ಟೆ. ಏನು ಯಥಾ ಇದಂ ಅನುಪೃಚ್ಛಸಿ, ನೀನೇನು ಕೇಳಿದೆಯಲ್ಲ ಸರಿಯಾದ ಉತ್ತರ ಕೊಟ್ಟಾಗಿದೆ. ನನಗೆ ಒಟ್ಟು ತಾರಾಂಶ ಇಷ್ಟೇ, ನಾ ಅನ್ಯದ್ ಭಗವತಃ ಕಿಂಚಿತ್ ಭಾವ್ಯಂ ಸದಸದಾತ್ಮಕಂ. ನಾನೊಬ್ಬನೇ ಸ್ವತಂತ್ರನಲ್ಲ, ಅಲ್ಲ ದೇವರು ಬಿಟ್ಟರೆ ಯಾರ್ಯಾರೂ ಸ್ವತಂತ್ರರಲ್ಲ. ಅನ್ಯದ್ ಭಗವತಃ, ಭಗವತಃ ಅನ್ಯದ್, ದೇವರ ಹೊರತು ಉಳಿದದ್ದು ನ ಕಿಂಚಿತ್ ಯಾವುದೂ ಕೂಡ. ಭಾವ್ಯಂ ಸದಸದಾತ್ಮಕಂ, ಸದಸದಾತ್ಮಕಂ ಸ್ವತಂತ್ರ ಮಿತಿ ನ ಭಾವ್ಯಂ. ಸತ್ತಾಗಿರಲಿ ಅಸತ್ತಾಗಿರಲಿ, ಮೂರ್ತ ಆಗಿರಲಿ ಅಮೂರ್ತ ಆಗಿರಲಿ, ಅದೇನಲ್ಲ ಸ್ವತಂತ್ರ ಅಲ್ಲ. ನಾನಲ್ಲ, ನಾನೊಬ್ಬನೇ ಅಲ್ಲ. ಅದಕ್ಕೆ ಆಚಾರ್ಯ ಕರ್ಮಣ್ಯೇವಾಧಿಕಾರಸ್ಥೆ ಅರ್ಜುನ ಹೇಳಿದ. ನಾವೇನು ಪಾಪಕ್ಕೆ ಅರ್ಜುನ ಹೇಳ್ತಿದ್ದಾನೆ, ಕೃಷ್ಣ ಕರ್ಮ ಮಾಡಲೇಬೇಕು ಅಂದರೆ ನಮಗಲ್ಲ ಅಂತ ತಿಳ್ಕೊಂಬಿಡ್ತು. ಏನು ಹೇಳ್ತೇವೆ, ಆಚಾರ್ಯ ಬರೀತಾರೆ ಅರ್ಜುನನಿಗೆ ಹೇಳಿದ ಮೇಲೆ ನಮಗೆಲ್ಲ ಅಂದರೆ ಉಪಲಕ್ಷಣ ಅಂತ ಹೇಳ್ತಾರೆ. ಇದು ಉಪಲಕ್ಷಣ, ನನ್ನ ಅಸ್ವಾತಂತ್ರ್ಯ ಎಲ್ಲರ ಅಸ್ವಾತಂತ್ರ್ಯ ನಿದರ್ಶನ. ನಾನ್ಯದ್ ಭಗವತಃ ಕಿಂಚಿತ್ ಭಾವ್ಯಂ ಸತಸದಾತ್ಮಕಂ ಪ್ರಶ್ನೆ ಪ್ರತಿವಚನ ಉಪಸಂಹರತಿ. ಪ್ರಶ್ನೆ ಅದು ಪ್ರತಿವಚನ ಉತ್ತರ, ಪ್ರಶ್ನೆಗೆ ಉತ್ತರವನ್ನು ಉಪಸಂಹರತಿ ಮುಕ್ತಾಯ ಮಾಡ್ತಿದ್ದಾರೆ ಬ್ರಹ್ಮದೇವರು. ಎಷ್ಟು ಆರಂಭದಿಂದ ಶುರುವಾಗಿರೋದು, ದೀರ್ಘವಾದಂಥ ವಿಚಾರ ಇದು. ಇತಿ ಇತಿ ಅಥ ಕುತ್ರಾಪಿ ಕದಾಚಿದಪಿ ಮೇ ಜಗತಃ ಸ್ವಾತಂತ್ರ್ಯ ಬುದ್ಧಿಂ ನಾ ಕುರು ಇತಿ ಭಾವೇನಾ. ಯಾವ ವಿಷಯದಲ್ಲೂ ಕೂಡ ಸ್ವಾತಂತ್ರ್ಯ ಇದೆ ಅನ್ನೋ ಕಲ್ಪನೆ ಹೊಂದಲೇಬೇಡ ಅಂತ ಹೇಳಿದ್ರು. ನ ನಾನ್ಯದಿತಿ. ಸದಸದಾತ್ಮಕಂ ವ್ಯಕ್ತಾವ್ಯಕ್ತಾತ್ಮಕಂ ಜ್ಞೇಯ ಅಜ್ಞೇಯ ಸ್ವರೂಪತ್ವಾತ್ ತತ್ ಸ್ವಭಾವಂ ಭಾವ್ಯಂ ಉತ್ಪಾದ್ಯಂ ಮಹದಹಂಕಾರಾದಿ ಯತ್ ಜಗತ್ ಕಿಂಚಿದಪಿ ಹರೇಹೇ ಅನ್ಯತ್ ನ ಸ್ವತಂತ್ರಂ ನ ಭವತಿ. ದೇವರ ಹೊರತು ಬೇರೆ ಅದೇ ಸ್ವತಂತ್ರವೋ ಭಗವಾನ್ ವಿಷ್ಣು ಅಷ್ಟೇ. ಸ್ವಾತಂತ್ರ್ಯ ಬಂದು ಬಂತು ಎಲ್ಲ ಚಿಂತನೆ ಮಾಡಾಗಿಲ್ಲ. ದೇವರಲ್ಲಿ ಮಾತ್ರ ಮಾಡ್ತಕ್ಕಂಥ ಗುಣ ಸರ್ವತಂತ್ರ ಸ್ವತಂತ್ರ ಅನ್ನೋ ಹಿರಿಮೆ. ಕಿಂತು ತದಧೀನ ಸತ್ತಾತ್ಮಕ ಸತ್ತಾಕಂ, ದೇವರ ಅಧೀನದಲ್ಲೇ ಸತ್ತಾದಿಗಳೆಲ್ಲ ದೇವರ ಅಧೀನನೇ, ಯಾವುದೋ ಒಂದು ಅಧೀನ ಅಲ್ಲ. ಸರ್ವಾತ್ಮನ ದೇವರ ಅಧೀನದಲ್ಲಿರ್ತಾರೆ. ಇವತ್ತು ಆಫೀಸ್ಗೆ ಹೋಗಿರ್ತಾನೆ, ಆಫೀಸರ್ ಅಧೀನ, ಆಫೀಸ್ ಕೆಲಸಕ್ಕೆ ಮಾತ್ರ, ಬೇರೆ ಕೆಲಸಕ್ಕೆ ಎಂಟ್ರ್ ಆಗಾಗಿಲ್ಲ ಅವನು. ದೇವ್ರ ಹಾಗಲ್ಲ, ಏನು ಮಾಡ್ತಾನೆ, ಪ್ರತಿಯೊಂದರಲ್ಲೂ ದೇವರದೇ ಕೈವಾಡ ಇರೋದು. ಅದೇ ಪಶ್ಚನ್ ಶುಣ್ಣನ್ ಸ್ಪಿಸನ್ ಹೇಳಿದ್ರಲ್ಲ, ಪ್ರತಿಯೊಂದು ವ್ಯಾಪಾರ ಕೂಡ ಎಲ್ಲರಿಗೂ ಕೂಡ ಎಲ್ಲ ಕಾಲಕ್ಕೂ ಕೂಡ ಭಗವದ್ ಅಧೀನ ಅಂತ ತಿಳ್ಕೊಂಡು, ಅದು 100% ಜ್ಞಾನ. ಬರೀ ದೇವರಿದ್ದಾರೆ ತಿಳ್ಕೊಂಡು ಏನೂ ಉಪಯೋಗ ಇಲ್ಲ. ದೇವ್ರು ಈ ರೀತಿ ತಿಳ್ಕೊಬೇಕು, ದೇವರು ಎಲ್ಲೋ ಇದ್ದಾನೆ, ದೇವರು ಏನೋ ಮಾಡ್ತಾನೆ, ಅವೆಲ್ಲ ಅಲ್ಲ. ಈ ರೀತಿ ತಿಳ್ಕೊಂಡಾಗ ಮಾತ್ರ ನಿಜವಾದ ದೇವರು ತಿಳ್ಕೊಂಡಂತೆ ಲೆಕ್ಕ. ಅದಕ್ಕೆ ಅನ್ಯ ಸ್ವತಂತ್ರಂ ನ ಭವತಿ. ಇಂತು ತತಹೀನ ಸತ್ತಾಕಂ ಅಥೋ ಯುಜ್ಯತೆ ತತ್ ತತ್ ಅನಂತ ತತ್ ಅನ್ಯದಿತ್ಯರ್ಥ. ಅದರಿಂದ ತದ್ ಅನ್ಯ ತಸ್ಮಾತ್ ಅನ್ಯತ್, ಅದರಿಂದ ಅಂಬುದು ಎಲ್ಲ ಕರೆಕ್ಟ್ ಆಗುತ್ತೆ. ತದುಕ್ತಂ ಸದಿತಿ ವ್ಯಕ್ತ ಮುದ್ದಿಷ್ಟಂ ಅಸದ್ ಅವ್ಯಕ್ತ ಮುಚ್ಚ್ಯತೆ ಸದಸದಾತ್ಮಕಂ ವ್ಯಕ್ತಾವ್ಯಕ್ತಾತ್ಮಕವಾದ ಎಲ್ಲವೂ ಅಂತ ಅರ್ಥ. ಹೇಳಿದ್ರಿಂದ ನೋನಂಡ್ ಅನ್ನೋನೆಲ್ಲ ಸೇರ್ಕೊಂಡು ಹೋಯ್ತದೆ. ಹೆಚ್ಚಗಿಂಚಿ ಜಗಸ್ತರ್ವಂ ದೃಶ್ಯತೆ ಶ್ರೂಯತೆ ಪಿಬ್ಜ, ಕಂಡಿದ್ದು ಕೇಳಿದ್ದು ಅಂತ ಹೇಳಿದ್ರೆ ಹಾಗೋ. ವ್ಯಕ್ತ ಅವ್ಯಕ್ತ, ವ್ಯಕ್ತ ಎಲ್ಲ ಕಂಡಿದ್ದು, ಅವ್ಯಕ್ತ ಎಲ್ಲ ಕೇಳಿದ್ದು. ಯಾವುದೇ ವ್ಯಕ್ತ ಪದಾರ್ಥ ಇರಲಿ, ಅವ್ಯಕ್ತ ಪದಾರ್ಥ ಇರಲಿ, ಅದೆಲ್ಲ ಯಾರಿಂದ ನಡೆಯೋದು, ಇವರಿಂದನೇ. ಇಷ್ಟು ಹೇಳಿ ಇವೊಂದು ಪ್ರಶ್ನೆ ಹಾಕ್ಕೊಂಡ್ರಿ. ಈಗ ಕೆಲವೊಮ್ಮೆ ಏನು ಮಾಡ್ತಾರೆ, ಅಸುರರಿಗೆ ಹೇಳಬೇಕಾದ್ರೆ ಕೇಳಿರ್ತಾರೆ, ಅದು ಒಳಗೆ ತಾತ್ಪರ್ಯ ಇರೋದಿಲ್ಲ, ಡಿಸ್ಕೇಡ್ ಮಾಡಿಬಿಡ್ತಾರೆ. ಆ ರೀತಿ ಹೇಳ್ತಿದ್ದಿರೋದು ಪ್ರಶ್ನೆ ಬರಬಹುದು, ಅದು ಬ್ರಹ್ಮದೇವರು ಉತ್ತರ ಕೊಡ್ತಾರೆ. ಈಗ ಇದು ಬ್ರಹ್ಮದೇವ್ರ ಹಿರಿಮೆ ಇದೆ ಇಷ್ಟು ಕೂಡ. ನ ಭಾರತಿ ಮೇಂಗ ಮೃಷೋಪರಕ್ಷತೆ ನಕರ್ಹಿ ಚಿನ್ಮೇ ಮನಸೋ ಮೃಷಾಗತಿ ನಮೇ ಹೃಷಿ ಕಾಣಿ ಪತಂತ್ಯ ಸತ್ಪಥೆ ಎನ್ಮೇ ಹೃದಯೋತ್ಕಂಠ್ಯ ವತಾ ಧೃತೋ ಹರಿಹಿ. ಇದು ಬ್ರಹ್ಮದೇವರ ಹಿರಿಮೆ, ಅರ್ಥ ಮಾಡ್ಕೋಬೇಕು. ನ ಭಾರತಿ ಮೇ ಅಂಗ ಮೃಷೋ ಉಪಮೃಷಾ ಉಪಲಕ್ಷತೆ, ಅಂಗ ಮಗು ನಾರದ, ನಾ ಭಾರತಿ ಅಂದರೆ ವಾಣಿ ಅಂತ ಅರ್ಥ ಮಾತು, ನಾ ವಾಗ್ವಾಣಿ ಭಾರತಿ ಅಂತ ಅವರ ಕೋಶ. ನಾ ಭಾರತಿ ನನ್ನ ಮಾತು, ಮೃಷಾ ನಾ ಉಪರ ಎಂದೂ ಸುಳ್ಳಾಗೋದೇ ಇಲ್ಲ, ವೆರಿ ಇಂಪಾರ್ಟೆಂಟ್. ಬ್ರಹ್ಮದೇವರ ಮಾತು ಏನಾಗೋದಿಲ್ಲ ಎಂದೂ ಸುಳ್ಳ. ಯಾಕೆ ಸತ್ಯಲೋಕಾಧಿಪತಿಗಳು ಸುಳ್ಳ್ಯಾಕೆ ಹೇಳ್ತಾರೆ, ಅವ್ರ ಹಿಂದೆ ವಾಯುದೇವರಾಗಿದ್ದರು, ಸರ್ವ ಮೂಲ ಗ್ರಂಥಗಳು ಏನಲ್ಲ ಒಂದೂ ಸುಳ್ಳಲ್ಲ. ಅವ್ರ ಮಾತಿಗೆ ಅವರೇ ವ್ಯಾಖ್ಯಾನ ಹೇಳದಂತೆಲ್ಲ, ಇದು ಹೇಳಿರೋದೆಲ್ಲ ಏನು, ವೇದವ್ಯಾಸರು ಹೇಳಿದರು ಸತ್ಯಂ ಸತ್ಯಂ ಪುನಃಸತ್ಯಂ, ಹೇಳೋದೆಲ್ಲ ಸತ್ಯ ಅಂತ ಹೇಳಿದರು. ಆಚಾರ್ಯರ ಮಾತು ಏನಾಯ್ತು, ಈಗ ನನ್ನ ಮಾತು ಎಂದು ಸುಳ್ಳಾಗೋದಿಲ್ಲ ಅಂತ ಹೇಳಿ ಅರ್ಥ ಮಾಡಿಕೊಂಡ್ರೆ ಉಳಿದವ್ರಿಗೆ ಈ ರೀತಿ ನಂಬಲಕ್ಕಾಗೋದಿಲ್ಲ, ಇವರಿಬ್ಬರು ಮಾತ್ರ ಆ ರೀತಿ ಇರೋದು. ನಾ ಕರಿಹಿ ಚಿನ್ ಮೇ ಮನಸಃ ಮೃಷಾಗತಿ, ನನ್ನ ಮಾತು ಎಂದೂ ಸುಳ್ಳಾಗೋದಿಲ್ಲ. ಮೇ ಮನಸಃ ನನ್ನ ಮನಸ್ಸಿಗೆ ಮೃಷಾಗತಿ ಕರಿಹಿ ಚಿತ್ತನ, ಒಂದು ಸತ್ತಿನೂ ತಪ್ಪುದಾರಿಗೆ ಹೋಗೋದಿಲ್ಲ. ಎರಡನೇದು ಅವ್ರ ಮನಸ್ಸು ಏನಾಗೋದಿಲ್ಲ, ಅದೇ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯ ದುರ್ಗೋತರ, ದೇವರಿಗೆ ವಿರುದ್ಧವಾಗಿ ಒಂದು ಚಿಂತನೆಯೂ ಮಾಡದೇ ಇಲ್ಲ ಅವರು. ಎರಡನೇದು ನಮೇ ಹೃಷಿಕಾಣಿ ಪತಂತ್ಯ ಸತ್ಪಥೆ, ಹೃಷಿಕ ಇಂದ್ರಿಯಗಳು, ನನ್ನ ಇಂದ್ರಿಯಗಳು ಎಂದು ದುರ್ಮಾರ್ಗದಲ್ಲಿ ಹೋಗೋದೇ ಇಲ್ಲ. ಮನಸ್ಸು ಒಳಗಿಂದು, ಇಂದ್ರಿಯಗಳು ಹೊರಗಿಂದು, ಮಾತು ಬಾಯಿಂದ, ಬಾಯಿಂದ ಬಂದ ಮಾತು ಸುಳ್ಳಲ್ಲ, ಮನಸ್ಸಿಂದ ಬಂದಿದ್ದು ಯಾವುದು ಸುಳ್ಳಲ್ಲ, ಮತ್ತು ಇಂದ್ರಿಯಗಳಿಂದ ಅಡ್ಡಹದಿಗೆ ಹೋಗೋದೇ ಇಲ್ಲ. ಇದು ಮೂರು ಬ್ರಹ್ಮದೇವರ ವೈಶಿಷ್ಟ್ಯ. ಇದು ಇದಕ್ಕೇನು ಕಾರಣ ಮುಖ್ಯ ಅಂತ ಕೇಳಿದರೆ, ಎನ್ ಮೇ ಹೃದ ಔತ್ಕಂಠ್ಯವತ ಧೃತೋ ಹರಿಹಿ. ಯಾಕೆ ಅಂದರೆ ಮೇ ಹೃದ, ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ದೇವರ ಧ್ಯಾನ ಮಾಡ್ತಿದ್ದೇನೆ, ಮಿಸ್ ಕೇಳೋ ಚಾನ್ಸೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಯಾವಾಗ ತಪ್ಪು ಯಾವಾಗ ಮಾಡ್ತೀವಿ ನಾವೀಗ, ಎಡುತ್ತೀವಿ, ಬೆಳಕಿಲ್ಲ ಎಡಿದ್ವಿ ಅಷ್ಟೇ, ಬೆಳಕಿಂದ ಎಡುತ್ತಿರಲಿಲ್ಲ. ಸೊ ಯಾವಾಗಲೂ ಜ್ಞಾನ ಹರಾಸ ಅವರಿಗಿಲ್ಲ, ಆದ್ದರಿಂದನೇ ದೇವ್ರ ಚಿಂತನೆ ಅವರು ಬಿಡೋದಿಲ್ಲ, ಹರಿಯ ವಿಸ್ಮರಣೆ ಅವರಿಗಿಲ್ಲ. ದೇರ್ಫೋರ್ ಅವ್ರು ಎಂದೂ ತಪ್ಪು ಮಾಡೋ ಚಾನ್ಸೇ ಇಲ್ಲ. ಉಪಾಯ ನಡೆದಾಗಾಯ್ತು, ಈಗ ಯಾರು ಸದಾ ದೇವ್ರ ಧ್ಯಾನ ಮಾಡ್ತಾರೋ ಅವ್ರು ತಪ್ಪು ಮಾಡೋಕ್ಕಾಗೋದಿಲ್ಲ. ಗೊತ್ತಾಯ್ತಾರೆ, ದೇವ್ರ ಧ್ಯಾನ ಮಾಡಿಬಿಟ್ರೆ ಆಗುತ್ತೆ ಅಂತ ಕೇಳಿದ್ರೆ, ದೇವ್ರ ಧ್ಯಾನ ಮಾಡೋಕ್ಕಾಗೋದಿಲ್ಲ ಅಂದಮೇಲೆ ಅಲ್ಲೇ ನಮ್ಮ ಲ್ಯಾಪ್ಸ್ ಬಂತು, ಸರಿಯಾಗಿ ಬರೆದ್ರೆ ಬರೆದು ಮಾರ್ಸ್ ಬರುತ್ತೆ, ಸರಿಯಾಗಿ ಬರೆಯೋದಿಲ್ಲ ಅಂದರೆ ಮುಗಿದೋಯ್ತೆ. ಈ ರೀತಿ ಬ್ರಹ್ಮದೇವರ ಹಿರಿಮೆಯನ್ನು ಅವರ ಬಾಯಿಲಿಂದ ಕೇಳದಂತೆ ಆಯ್ತು. ಆದರೆ ಅಕ್ಷರದಲ್ಲಿ ಏನಂತ ಹೇಳ್ತಾರೆ ಅವರು, ನನ್ನ ಹೃದಯದಲ್ಲಿ ಇದೆಲ್ಲ ಇರೋದ್ರಿಂದ ಆಚಾರ್ಯರು ಎಲ್ಲ ಗ್ರಂಥ ಹೇಳ್ತಾರೆ, ಹೇಳಿಬಿಟ್ಟು ಇದೆಲ್ಲ ದೇವರ ಅನುಗ್ರಹ ಅಂತ ಹೇಳ್ಬಿಟ್ಟಾರೆ. ಬ್ರಹ್ಮದೇವರ ಮಾತು ಹೇಗೋ ವಾಯುದೇವರ ಮಾತು ಹಾಕಿ, ಅಷ್ಟೆಲ್ಲ ಹೇಳಿ ದೇವರ ಅನುಗ್ರಹದಿಂದ ಬರೆದಿದ್ದು, ಸ್ವಂತ ಬರೆದಿದ್ದಲ್ಲ ಅಂತ ತಿಳಿಸ್ಬಿಡ್ತಾರೆ. ನ ಭಾರತಿ ಮೇ ಅಂಗ ಮೃಷಾ ಉಪಲಕ್ಷತೆ ಬಿಡಿಸ್ಕೋಬೇಕು. ನ ಭಾರತಿ ಮೇ ಅಂಗ ಮೃಷಾ ಉಪಲಕ್ಷತೆ, ನ ಕರ್ಹಿಚಿತ್ ಮೇ ಮನಸಃ ಮೃಷಾ ಗತಿ, ನ ಮೇ ಹೃಷಿ ಕಾಣಿ ಪತಂತಿ ಅಸತ್ಪಥೆ ಯತ್ ಮೇ ಹೃದ ಔತ್ಕಂಠ್ಯವತ ಧೃತ ಹರಿ. ಅದಕ್ಕೆ ಅರ್ಥ, ಏವಂ ಮಿತ ಮಹಾತ್ಮ್ಯಸ್ಯ ಹರೇ ಪ್ರಸಾದ ಕಶ್ಯಸ್ಯಾದಿತ್ಯ ಆಶಂಕ್ಯ ಭಕ್ತಿ ನದೀ ಸ್ನಾನೇನ ನಿರ್ಧೂತ ಮನೋಮನಸ್ಯ ಸದಾ ಭಗವದೇಕ ವಿಷಯೇಂದ್ರಿಯ ವ್ಯಾಪಾರಸ್ಯ ಪುರುಷಸ್ಯ ಚಾದಿತಿ ಭಾವೇನಾ ನೇತಿ. ಇಂಥ ಶ್ರೀಹರಿಯ ಮಹಾತ್ಮ್ಯ ಪ್ರಸಾದ ಯಾವಾಗ ಉಂಟಾಗುತ್ತೆ ನಮಗೆ ಅಂದರೆ, ಈ ರೀತಿ ಇದ್ದರೆ ಮಾತ್ರ ಯಾರಿತಿರೋದು ಅವರೊಬ್ಬರೇ ನೀತಿ. ಋಷಿಕಾಣಿ ಇಂದ್ರಿಯಾಣಿ, ಅದಕ್ಕೆ ಋಷಿಕೇಶ, ಋಷಿಕಗಳು ಇಂದ್ರಿಯಗಳು, ಋಷಿಕ ಈಶ ಇಂದ್ರಿಯಗಳಿಗೆ ಒಡೆಯ, ದೇವರಿಗೆ ಋಷಿಕೇಶ ಅಂತ ಯಾತಕ್ಕೆ ಕರೀತಾರೆ ಎಂಬುದಕ್ಕೆ ಇದು ಆಚಾರ ಮತ್ತೆ ಬಿಟ್ಟು ಕೋಟ್ ಮಾಡ್ತಾರೆ. ಋಷಿಕ ಅಂದರೆ ಇಂದ್ರಿಯೇಶ ಅಂತ ಅರ್ಥ ಬರೋದು. ನಮೇ ಋಷಿಕಾಣಿ ಪತಂತಿ ಅಸತ್ ಪ್ರತೀತಿ ಭಾಗವತೆ ಅಂತ ಕೋಟ್ ಮಾಡ್ತಾರೆ. ಋಷಿಕಗಳು ಇಂದ್ರಿಯಗಳು ಅನ್ನೋ ವ್ಯವಹಾರ ಅರ್ಥ ಭಾಗವತದಲ್ಲಿ ಬಂದಿದೆ. ಆದ್ದರಿಂದ ಋಷಿಕೇಶ ಶಬ್ದಕ್ಕೆ ಇದೇ ಅರ್ಥ. ಋಷಿಕಾಣಿ ಇಂದ್ರಿಯಾಣಿ ಅತ್ರ ಹೇತು ಮಾಹ ಎನ್ಮೇ ಇತಿ, ಮೂರಕ್ಕೂ ಏನು ಕಾರಣ? ಎನ್ಮೇ ಉತ್ಕಂಠ್ಯಂ ಪ್ರಿಯವಸ್ತುನಿ ಮನೋವೃತ್ತಿ ವಿಶೇಷ ಸ್ನೇಹ ಲಕ್ಷಣ ಭಕ್ತಿ. ದೇವರ ಧ್ಯಾನ ಯಾವಾಗಲೂ ಮಾಡ್ತಿದ್ದೇನೆ, ಅದು ಭಕ್ತಿಯಿಂದ ಮಾಡ್ತಿದ್ದೇನೆ ಹೇಳಬೇಕಾಗಿದೆ. ಉತ್ಕಂಠ್ಯವತ, ದುಷ್ಟರು ದೇವರ ಧ್ಯಾನ ಮಾಡ್ತಾರೆ ಯಾವಾಗಲೂ ಕೂಡ. ಈ ಪೊಲೀಸರನ್ನ ಯಾವಾಗಲೂ ಕಾರ್ಡ್ ನೆನಪಿಟ್ಕೊಂಡಿರ್ತಾರೆ, ಯಾಕೆ ಯಾವಲ್ಲಿ ಬರ್ತಾರೋ ಅಂತ ಯೋಚನೆ ಮಾಡ್ತಾನೆ ಇರ್ತಾರೋ. ಬಟ್ ಭಕ್ತಿ ಇಲ್ಲ, ಏನಿದೆ ಅಲ್ಲಿ ದ್ವೇಷ ಇದೆ. ಸೊ ದ್ವೇಷದಿಂದ ನೆನಪಿಟ್ಕೊಳ್ಳೋದ್ರಿಂದ ಸದ್ಗತಿ ಆಗೋದಿಲ್ಲ. ಯಾವರಿಂದ ನೆನಪಿಟ್ಕೋಬೇಕು? ಭಕ್ತಿ. ದ್ವೇಷದಿಂದ ನೆನಪಿಟ್ಕೊಂಡಷ್ಟು ಪಾಪ ಜಾಸ್ತಿ ಆಗುತ್ತೆ, ಇದರಿಂದ ಪುಣ್ಯ ಜಾಸ್ತಿ ಆಗುತ್ತೆ. ಅದರಿಂದ ಉತ್ಕಂಠೆ ಕೆಲವೆಷ್ಟು ಜನ ಏಕಾಶಿ ಮಾಡೋರಿಗೂ ಏಕಾಶಿ ಗುರುತು ಮಾಡ್ಕೊಂಡಿರ್ತಾರೆ, ಬಿಡೋರು ಗುರುತು ಮಾಡ್ಕೊಂಡಿರ್ತಾರೆ, ಮಾಡೋರು ಮಾಡಬೇಕು ಅಂತ ಗುರುತು, ಬಿಡೋರು ಅವತ್ತು ಸ್ಪೆಷಲ್ ಮಾಡ್ಕೋಬೋದು ಗುರುತು ಮಾಡ್ಕೊಂಡಿರ್ತಾರೆ ಮೊದಲೇನೆ. ಅವತ್ತು ಬೇರೆ ಇರೋದಿಲ್ಲ, ಅದರಿಂದ ಫುಲ್ ನಮ್ಮದೇ ಅಂತ ತಿಳ್ಕೊಂಡು ಆ ಥರ ಪ್ಲಾನ್ ಮಾಡಿರ್ತಾರೆ. ಯಾವಾಗ ರೂಲ್ಸನ್ನು ಫಾಲೋ ಮಾಡೋನು ತಿಳ್ಕೊತಾನೆ, ವೈಲೇಟ್ ಮಾಡೋನು ತಿಳ್ಕೊತಾನೆ, ಫಾಲೋ ಮಾಡೋನು ತಪ್ಪಾಗಬಾರ್ದು ತಿಳ್ಕೊತಾನೆ, ಇವನು ತಪ್ಪು ಮಾಡಲಿಕ್ಕೆ ಹ್ಯಾಕ್ ಮಾಡಕ್ಕೆ ಬರುತ್ತೆ ತಿಳ್ಕೊತಾನೆ. ಅದರಿಂದ ದುಷ್ಟರಿಗೂ ಶಾಸ್ತ್ರಜ್ಞಾನ ಇರುತ್ತೆ, ಶಿಷ್ಟರಿಗೂ ಶಾಸ್ತ್ರಜ್ಞಾನ ಇರುತ್ತೆ. ಅದು ಫಾಲೋ ಮಾಡೋಕ್ಕೆ ಅವರು, ವೈಲೇಟ್ ಮಾಡೋಕ್ಕೆ ಇವರು. ಅದರಿಂದ ಶಾಸ್ತ್ರ ಓದ್ದವರೆಲ್ಲ ಏನಂತ ಅರ್ಥ ತಿಳ್ಕೊಬೇಕಾಗಿಲ್ಲ, ಒಳ್ಳೆಯವರು ತಿಳ್ಕೊಳ್ಳ ಕಾರಣ ಇಲ್ಲ, ತಿಳಿಯುತ್ತಿಲ್ಲ ಅವ್ರು ಅದೇನು ಮಾಡ್ತಾರೆ ಅನ್ನೋದ್ರ ಮೇಲೆ ಒಳ್ಳೆಯವರೇ ಕೆಟ್ಟವರೇ ಗೊತ್ತಾಗ. ಜನ್ಮೇ ಹೃದ ಔತ್ಕಂಠ್ಯವತ ಧೃತಃ ಹರಿಹಿ ಸೋಹಂ ಅಂತ ತಿಳಿಸಿ ಭಕ್ತಿ ಲಕ್ಷಣ. ಔತ್ಕಂಠೆ ಶಬ್ದಕ್ಕೆ ಏನರ್ಥ? ಭಕ್ತಿ ಅಂತ. ಉತ್ಕಂಠತೆ, ಉತ್ಕಂಠ ಕುಂಠ ಕೋಲಾಹಲ ಎಲ್ಲಿದೆಯಲ್ಲ, ಉತ್ಕಂಠ ಔತ್ಕಂಠ್ಯ ಅಷ್ಟೆ. ಸೋಹಂ ಸಮಮ್ನಾಯ ಸ್ಮಯಸ್ತಪೋಮಯ ಪ್ರಜಾಪತೀನಾಂ ಅಭಿವಂದಿತ ಪತಿ ಆಸ್ಥಾಯ ಯೋಗಂ ನಿಪುಣಂ ಸಮಾಹಿತಃ ಪಟಾಧ್ಯ ಗಚ್ಚಂ ಯತ ಆತ್ತ ಸಂಭವ ತನ್ನಾಧ್ಯ ಗಚ್ಚಂ ಯತ ಆತ್ತ ಸಂಭವ ಸಹ ಅಹಂ ಸಮಾಮ್ನಾಯ ಮಯ ತಪೋಮಯ ಪ್ರಜಾಪತೀನಾಂ ಅಭಿವಂದಿತ ಪತಿ ಆಸ್ಥಾಯ ಯೋಗಂ ನಿಪುಣಂ ಸಮಾಹಿತಃ ತನ್ನಾಧ್ಯ ಗಚ್ಚಂ ಯತ ಆತ್ತ ಸಂಭವ. ಮೊದಲು ತಮ್ಮ ಮಹಿಮೆ ಹೇಳ್ತಾರೆ. ಎಷ್ಟು ದೊಡ್ಡವನು ಗೊತ್ತಾ ನಾನು? ಇಂಥವನು ದೇವನು ಪೂರ್ತಿ ತಿಳ್ಕೊಳ್ಳೋದಿಲ್ಲ, ಮುಂದೆ ಸೇರಿಸ್ತಾರೆ, ಬಂದೊಳಗೆ ಅಹಂಕಾರ ಕಂಡ ಕಾಣಿಸ್ತದೆ. ಆಮೇಲೆ ಹೇಳ್ತಾ, ಇಂಥ ನನಗೂ ದೇವ್ರ ಪೂರ್ತಿ ಗೊತ್ತಾಗೋದೇ ಇಲ್ಲ. ಮೊದಲೇನು ಸೋಹಂ, ಮೊದಲನೇದು ನಾನು. ಸಮಾಮ್ನಾಯಮಯ ಎಲ್ಲ ವೇದಗಳನ್ನು ತಿಳಿದವನು, ತಪೋಮಯ ಎಲ್ಲ ತಪಸ್ಸನ್ನು ಮಾಡಿದವರು, ಪ್ರಜಾಪತಿನ ಭಗವಂತಿತ ಪತಿ ಎಲ್ಲ ಪ್ರಜಾಪತಿಗಳಿಗೆ ಪತಿ ನಾನು. ಮೂರು ಗುಣಗಳಿದೆ ಈಗ ಎಲ್ಲ ವೇದಗಳಿಂದ ಒಂದೃಷ್ಟಿಯಿಂದ ಪ್ರತಿಪಾದ್ಯತ್ವ ಇದೆ, ಅದನ್ನು ತಿಳಿದವರಾಗಿದ್ದಾರೆ. ತಪಸ್ಸು ಎಲ್ಲ ತಪಸ್ಸು ಮಾಡಿದವರು ಬ್ರಹ್ಮದೇವರೊಬ್ಬರೇ. ಎಲ್ಲ ತಪಸ್ಸು ಎಲ್ಲಿ ಎಷ್ಟು ಕೆಲವರು ಇರೋರ ಹತ್ತೆಲ್ಲ ಮುಗಿಸ್ಬಿಡ್ತೀವಿ ಅಂತೇಳಿ ಆ ಥರ, ಒಂದು ಮಾಡಿದ್ದೇನೆ ಎಲ್ಲ ಮಾಡೋಕ್ಕಾಗಲ್ಲ ನಮಗೆ ಅಂತ ಕೆಲವರು ಇರ್ತಾರಲ್ಲ, ಇದ್ಬದೊಡತೆಲ್ಲ ಮುಗಿಸ್ಬಿಟ್ಟಿದ್ದೇವೆ ಅಂತ ಹೇಳೋ ಹಾಗೆ ತಪೋಮಯ ಎಲ್ಲ ತಪಸ್ಸು ಮಾಡಿದವರು. ಪ್ರಜಾಪತಿನಾಂ ಅಭಿವಂದಿತ ಪತಿ ಎಲ್ಲ ಪ್ರಜಾಪತಿಗಳು ಎಲ್ಲ ಪ್ರಜೆಗಳ ಮೇಲೆ ಅವರ ಮೇಲೆ ನಾನಿದ್ದೇನೆ. ಬರೀ ಪತಿಯಾಗಿಲ್ಲ, ಅಭಿವಂದಿತ ಅವರಿಂದ ನಮಸ್ಕರಿಸಿಕೊಳ್ಳತಕ್ಕಂಥ ಪತಿಯಾಗಿದ್ದೇನೆ ನಾನು. ಆಮೇಲೆ ನಾನು ಅಷ್ಟು ಜೊತೆಗೆ ಆಸ್ಥಾಯ ಯೋಗಂ ನಿಪುಣಂ ಒಳ್ಳೆ ಮನಸ್ಸಿನ ಯೋಗವನ್ನು ಇಡ್ತೇನೆ, ಅದೇ ಕೆಲಸ ಮಾಡಲಿಕ್ಕೆ ಅಂತ ಹೊರಡ್ತೇನೆ ದೇವರ ನಡುವೆ ಧ್ಯಾನ ಮಾಡಲಿಕ್ಕೆ. ನಾಧ್ಯಾಗಚ್ಚಂ ಪೂರ್ತಿ ತಿಳಿಯೋದೇ ಇಲ್ಲ. ಯಥ ಆತ್ಮ ಸಂಭವ, ಇಷ್ಟಾದರೂ ಆತ ಮಗನೇ ಹೊರತು ನಾನು ಅವನಂತೂ ಅಲ್ವಲ್ಲ. ಅದಕ್ಕೆ ದೇವ್ರ ಮಹಿಮೆ ನನಗೆ ಪೂರ್ತಿ ಗೊತ್ತಾಗೋದಿಲ್ಲ. ಇದಿಷ್ಟು ಹರಿಯ ವಿಶೇಷವಾದಂಥ ಹಿರಿಮೆಯ ಮಾತುಗಳೇ ಬ್ರಹ್ಮದೇವರ ಮಾತುಗಳು ಇವಿಷ್ಟು ಕೂಡ. ಇತಿ ಇತೋಪಿ ಪುಂಸಾಂ ಭಕ್ತಿರೇವ ಸಾಧ್ಯ ತತ್ಪ್ರಸಾದ ಜನನಿ ಅನ್ಯಥಾ ಅಸೌ ದುರ್ಜ್ಞೇಯೇತಿ ಭಾವೇನ ಸೋಹಮಿತಿ. ಮದ್ಭಕ್ತಿ ವಿಷಯ ವಿಷ್ಣು ತಸ್ಯ ಅನುಗ್ರಹ ಮಂತರೇಣ ಆಮ್ನಾಯಮಯ ವೇದ ಪ್ರತಿಪಾದ್ಯೇಷು ಪ್ರಧಾನ. ವೇದ ಪ್ರತಿಪಾದ್ಯರಲ್ಲಿ ಪ್ರಧಾನ ವಿಷ್ಣು ಲಕ್ಷ್ಮೀನಾರಾಯಣರು ಬಿಟ್ಟರೆ ಬ್ರಹ್ಮವಾಯುಗಳೇ ಪ್ರತಿಪಾದ್ಯರು ಹೆಚ್ಚಾಗಿ. ಸಮೀಚೀನ ಜ್ಞಾನ ಸಂಪ್ರದಾಯ ಪ್ರಾಚುರ್ಯೋ ವಾ ತಪೋಮಯ ತಪಸ್ವಿಷು ಪ್ರಧಾನ. ತಪಸ್ಸಾದ್ರೆ ಪ್ರಧಾನ ನಾನು, ಮಯ ಶಬ್ದಕ್ಕೆ ಪ್ರಧಾನ ಅಂತ ಅರ್ಥ. ತಾದಾತ್ಮ್ಯಾರ್ಥೆ ವಿಕಾರಾರ್ಥೆ ಪ್ರಾಚುರ್ಯಾರ್ಥೆ ಮಯಟ್ ತ್ರಿಧ ಇಲ್ಲಿ ಪ್ರಧಾನ ಅಂತ ಅರ್ಥ. ದಕ್ಷಾದಿ ಪ್ರತಿಪದಿನ ಪತಿ ತೈರಭಿವಂದಿತಶ್ಚ ಸಮಾಹಿತ ಇಷ್ಟೆಲ್ಲ ಇದ್ದು ಏಕಾಗ್ರತೆಯ ನಿಶ್ಚಲ ಮನಃ ಭೂತ್ವ ಇವೆಲ್ಲ ಧ್ಯಾನ ಮಾಡಲಿಕ್ಕಿರೋ ಕ್ವಾಲಿಫಿಕೇಶನ್ಸು ಮಾಡ್ತಿರೋದು ಒಳ್ಳೆ ಧ್ಯಾನ. ಇಷ್ಟಾದರೂ ಕೂಡ ಚತುರತಮಂ ಯೋಗಂ ಅತ್ಯುತ್ತಮ ಯೋಗವನ್ನು ಮಾಡಿದರೂ ಕೂಡ ಧ್ಯಾನ ಲಕ್ಷಣ ಉಪಾಯಂ ಆಸ್ಥಾಯತ ಆತ್ಮನೋ ಮನಃ ಮಮ ಸಂಭವ ತಂ ಭಗವಂತಂ ನ ಅಧ್ಯಗಚ್ಚಂ ಅವನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅಧೀತಿ ಅದೇ ನಯೋದಾಪುರ ಗಣಂತೋಂತಂ ಯದ್ಗುಣಾನ ಮಜಾದಯ ಅಜ ಬ್ರಹ್ಮಾದಿ ಮತ ಯಾರೂ ಕೂಡ ದೇವರ ಗುಣಗಳನ್ನು ಎಷ್ಟು ಚಿಂತನೆ ಮಾಡಿದರೂ ಕೂಡ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ವಿಶೇಷ ವಿಶೇಷಣಾತ್ ಅನಂತತ್ವೇನ ಅಧಿಗತ ವಿಶೇಷ ವಿಶೇಷ ಆಧಿಕ್ಯಾತ್ ನ ಅಜ್ಞಾಶಿಷಮಿತ್ಯರ್ಥ. ಯಾತಕ್ಕೆ ಅಂದರೆ ನಮಗಿಂತ ಹೆಚ್ಚು ಸಾಮರ್ಥ್ಯ ಇರೋರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ದೇವ್ರ ಮಹಿಮೆ ನನ್ನ ಮಹಿಮೆ ಇಷ್ಟಿದೆ, ನಾವು ದೇವ್ರ ಮಹಿಮೆ ಇದಕ್ಕೆ ಊಹೆ ಮಾಡೋದು ದೊಡ್ಡದಿದೆ ಅಂದರೆ ನನಗೆ ಗೊತ್ತಾಗೋ ಸಂಭವ ಇಲ್ಲೇ ಇಲ್ಲ. ಇತೋಪಿ ತಥೋಸ್ಮ್ಯಹಂ ತಚ್ಚರಣಂ ಸಮೀಯುಷಾಂ ಭವಚ್ಛಿದಂ ಸ್ವಸ್ತ್ಯಯನಂ ಸುಮಂಗಲಂ ಯಹ ಸ್ವಾತ್ಮ ಮಾಯಾ ವಿಭವಂ ಸ್ವಯಂಗತೋ ನಹಂ ನಭಸ್ವಾನ್ ತಮಥಾಪರೇ ಕುತಃ. ನತಃ ಅಸ್ಮಿ ಅಹಂ ತಚ್ಚರಣಂ ಸಮೀಯುಷಾಂ ಭವಚ್ಛಿದಂ ಸ್ವಸ್ತ್ಯಯನಂ ಸುಮಂಗಲಂ ಯಹ ಸ್ವಾತ್ಮ ಮಾಯಾ ವಿಭವಂ ಸ್ವಯಂ ಗತಃ ನಾಹಂ ಸಮಸ್ವಾನ್ ತಮಥಾಪರೇ ಕುತಃ. ನಾರದ ಏವಂ ವಿಧ ಹರಿಮಹಿಮಾನಂ ನಾರದಾಯ ಏವಂ ವಿಧ ಹರಿಮಹಿಮಾನಂ ವ್ಯಾಚಕ್ಷಾಣಃ ತಂ ಸ್ಮಾರಂ ಸ್ಮಾರಂ ಭಕ್ತಿಪ್ರಸರ ಸಿಂಧು ನಿಮಗ್ನಃ ತನ್ನ ತಿಂ ಕರೋತಿ. ದೇವರ ಬಗ್ಗೆ ನಾರದ ಬಗ್ಗೆ ಇಷ್ಟೆಲ್ಲ ತಿಳಿಸ್ತಾ ದೇವರ ಬಗ್ಗೆ ಜ್ಞಾಪಿಸಿಕೊಂಡ್ರು ಕೂಡ ಸ್ಮಾರಂ ಸ್ಮಾರಂ ಅಂದರೆ ಸ್ಮೃತ್ವಾ ಸ್ಮೃತ್ವಾ ನೆನೆಸ್ಕೊಂಡು ನೆನೆಸ್ಕೊಂಡು ಭಕ್ತಿಪ್ರಸರ ಸಿಂಧು ನಿಮಗ್ನಃ ಭಕ್ತಿಯ ಒಂದು ಉತ್ಕಟೆ ಅಂತಕ್ಕಂಥ ಸಮುದ್ರ ಮುಳುಗೋಗ್ಬಿಟ್ಟಿದ್ದಾರೆ. ಆ ಬ್ರಹ್ಮದೇವರು ಮತ್ತೆ ನಮಸ್ಕಾರ ಮಾಡ್ತಾರೆ. ತನ್ನ ತಿಂ ಕರೋತಿ ನತೋಸ್ಮೀತಿ ನಾನು ನಮಸ್ಕಾರ ಮಾಡ್ತಿದ್ದೇನೆ. ಯಹ ವಿಷ್ಣು ಸ್ವಾತ್ಮಮಾಯಾಯಾಹ ಸ್ವರೂಪಭೂತ ಮಹಿಮ್ನಃ ವಿಭವಂ ಇತಿ ವಿವಿಧ ಭವನಂ ಅನಂತತಾಂ ಸ್ವಯಂ ಗತಃ ಸ್ವಯಮೇವ ಜಾನಾತಿ. ಅವನ ಹಿರಿಮೆಯನ್ನು ಅವನು ತಾನೇ ತಿಳಿಬೇಕು. ಅವನು ಸ್ವಾತ್ಮಮಾಯಾ ವಿಭವಂ ಸ್ವಯಂಗತಃ ತನ್ನ ಹಿರಿಮೆಯ ಮಹಿಮೆ ಅವನಿಗೆ ಗೊತ್ತು. ಸ್ವಯಮೇವಾತ್ಮನಾತ್ಮಾನಂ ವೇತ್ಥತ್ವಂ ಪುರುಷೋತ್ತಮ ಅರ್ಜುನ ಹೇಳಿಬಿಡ್ತಾ ನಿನ್ನ ಮಹಿಮೆ ನಿನಗೆ ಗೊತ್ತವ್ರದ್ದು ಯಾರಿಗೆ ಗೊತ್ತಾಗೋಕ್ಕೆ ಸಾಧ್ಯನೇ ಇಲ್ಲ. ಮುಳಿದವರು ಯಾರು ತಿಳ್ಕೊಳ್ಳೋಕ್ಕೆ ಸಾಧ್ಯ ನಮ್ಗೆ ಯಾರೂ ಆಗೋದಿಲ್ಲ. ನಾಹಮಿತಿ ನಭಸ್ವಾನ್ ನಾಹಂ ನನಗೆ ಗೊತ್ತಾಗೋದಿಲ್ಲ. ನಭಸ್ವಾನ್ ವಾಯುದೇವರು ವಾಯುದೇವರು ಗೊತ್ತವ್ರು ಸ್ಪಷ್ಟ ವೈಷ್ಣವರ್ಗ ಅಂತ ಆಯ್ತಿದ್ದು ಗೊತ್ತಾಯ್ತು. ಉಳಿದವರಿಗೆಲ್ಲ ಈ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ಬಂದು ಬ್ರಹ್ಮದೇವ ಆಮೇಲೆ ವಾಯುದೇವರು ಈ ಕ್ರಮದಲ್ಲಿ ಹೇಳೋದ್ರಿಂದ ಬ್ರಹ್ಮವಾಯುಗಳು ಎಂಬ ಕಾನ್ಸೆಪ್ಟ್ ಬರೋದು ನಮ್ಮಲ್ಲಿ ಮಾತ್ರ. ಆದ್ದರಿಂದ ಭಾಗವತ ಪುರಾಣ ಸ್ಪಷ್ಟ ದ್ವೈತದ ಸಿದ್ಧಾಂತ ಪುರಾಣ ಹೊರತು ಬೇರೆಯವ್ರಿಗೆ ಅಪ್ಲೈ ಆಗೋದಿಲ್ಲ. ಅವ್ರು ಬೇರೆಯವರು ಇಷ್ಟಾದ್ರು ಇಷ್ಟದ ಒಪ್ಪಿದ್ರು ಕೂಡ ವಾಯುದೇವರು ಏನು ಮಾಡಿಬಿಟ್ಟಿದ್ದಾರೆ, ಮೂಲೆ ಸಿಕ್ಕಾಬಟ್ಟೆ ಮೂಲೆ ಓದ್ಬಿಟ್ಟಿದ್ದಾರೆ ರೆಡಿಯಂತೆ. ತೀರ ಆಡಿನರಿ ಗುಂಪಿ ಸೇರಿಸ್ಬಿಟ್ಟಿದ್ದಾರೆ, ಭಾಳ ತಪ್ಪದು. ನಭಸ್ವಾನ್ ವಾಯು ಅಪರೇ ವಾಣಿ ಶೇಷಾದ್ಯಾಹ ಇನ್ನು ನೆಕ್ಸ್ಟ್ ಯಾರು ತಗೋಬೇಕು? ವಾಣಿ ಶೇಷ ಮೊದಲಾದವರೆಲ್ಲ ವಾಣಿ ಶಬ್ದದಿಂದ ಸರಸ್ವತಿ ಭಾರತಿ ಇಬ್ಬರೂ ತಗೋಬೇಕು. ಅಥ ಶಬ್ದಾತ್ ಸಾಕಲ್ಯ ಜ್ಞಾನವೇವ ನಿಷಿದ್ಧತೆ ನೆನಪಿರಬೇಕು. ಏನು ಗೊತ್ತಾಗೋದಿಲ್ಲ ಅಂತ ಹೇಳೋಕೆ ಹೊರಟಿಲ್ಲ, ಪೂರ್ತಿ ಗೊತ್ತಾಗೋದಿಲ್ಲ ಅಷ್ಟೇ. ಅದಕ್ಕೆ ಸಾಕಲ್ಯ ಜ್ಞಾನ ಬರೋದಿಲ್ಲವೇ ಹೊರತು ಸೊ ಯಥಾಯೋಗ್ಯ ಜ್ಞಾನ ಬರುತ್ತೆ. ಮತ್ತು ತದ್ವಿಷಯ ಜ್ಞಾನ ಮಾತ್ರ ಏನು ಗೊತ್ತಾಗೋದಿಲ್ಲ ಅಂದರೆ ಪ್ರಯೋಜನ ತಿಳ್ಕೊಂಡಾಗಿದೆ. ಏನು ಗೊತ್ತಾಗೋದಿಲ್ಲ ಅಂದರೆ ಅರ್ಥನೇ ಇಲ್ಲ. ಅದು ಪೂರ್ತಿ ಗೊತ್ತಾಗೋದು ಇಂಪಾರ್ಟೆಂಟ್. ಅವ್ರಿಗೆ ಹೇಳಕ್ಕೆ ಬರಲಿಲ್ಲ ಇದನ್ನು. ದೇವ್ರಿಗೆ ಗೊತ್ತಾಗ್ತಾನೆ ಗೊತ್ತಾಗಲ್ಲ ಅಂತ ಬಂದಾಗ ಅವ್ರು ಯೋಚನೆ ಮಾಡಿದರು. ಸುಗಡ ಬ್ರಹ್ಮ ಗೊತ್ತಾಗ್ತಿರ್ಕೊಂಡು ಗೊತ್ತಾಗೋದಿಲ್ಲ ಆ ಥರ ಶುರು ಮಾಡಿಬಿಟ್ರು. ಆಗಲ್ಲ, ಒಬ್ಬನೇ ದೇವರು ಗೊತ್ತಾಗ್ತಾನೆ ಹೌದು ಗೊತ್ತಾಗೋದಿಲ್ಲ ಹೌದು. ಸಮುದ್ರ ಎರಡು ಭಾಗ ಇಲ್ಲ, ಗೊತ್ತಾಗೋ ಸಮುದ್ರ ಗೊತ್ತಾಗದ್ರೆ ಸಮುದ್ರ ಅಂತ ನಾಲ್ಕೆಜ್ಜೆ ಹೊರಕ್ಕೆ ಎಲ್ರಿಗೂ ಬರುತ್ತೆ, ಮುಂದೆ ಹೊರಕ್ಕೆ ಯಾರಿಗೂ ಬರೋದಿಲ್ಲ ಅಂತ. ಹೋಗಿದ್ದೌದು ಹೋಗಿದ್ದು ಹೌದು, ದಾಟಿದ್ರೆ ದಾಟಲಿಲ್ಲ. ಇದು ಸುಲಭ, ಎದುರಿಗೆ ಇದೆ. ದೇವ್ರ ಮೇಲೆ ಗೊತ್ತಾಗುತ್ತೋ ಗೊತ್ತಾಗುತ್ತೆ, ಗೊತ್ತಾಗಲ್ಲ ಗೊತ್ತಾಗಲ್ಲ. ಇದು ಗೊತ್ತಾಗದ ಏನು ಮಾಡಿಬಿಟ್ರು ಅವರು? ಇಬ್ಬರು ಬ್ರಹ್ಮರನ್ನು ಶುರು ಮಾಡಿಬಿಟ್ರು. ಗೊತ್ತಾಗೋ ಬ್ರಹ್ಮ ಒಬ್ಬ, ಗೊತ್ತಾಗ್ತಿದ್ದ ಬ್ರಹ್ಮ ಅಂತ ಒಬ್ಬನೇ, ಗೊತ್ತಾಯ್ತಾ? ಅದೇ ಅವ್ರು ಹೇಳೋ ಗೊತ್ತಾಗಲಿಲ್ಲ ಅಂತ ಅರ್ಥ. ಅದಕ್ಕೆ ಗೊತ್ತಾಗಲಿಲ್ಲ ಬ್ರಹ್ಮ ಅಂತಿಲ್ಲ, ಇವ್ರು ಹೇಳೋಕ್ಕೆ ಗೊತ್ತಾಗಲಿಲ್ಲ. ಹಾಗಾಗಿ ಆಚಾರ್ಯರೆಲ್ಲ ಬಿಡಿಸಿದ್ದು ವಿಶೇಷವಾದ ಹಿರಿಮೆ ಅವರು ಹೇಳ್ತಾರೆ. ನಾ ತದ್ವಿಷಯ ಜ್ಞಾನ ಮಾತ್ರ ಅದು ವಿಶೇಷ ಬೋದ್ಧವ್ಯ ಪ್ರೇಕ್ಷಾವತೆ ಇದೆ. ದೇರ್ಫೋರ್ ದೇವ್ರನ್ನ ಎಷ್ಟು ತಿಳ್ಕೊಂಡ್ರು ಕೂಡ ಇನ್ನೂ ಹೆಚ್ಚು ತಿಳ್ಕೊಳ್ಬೇಕು ಅನ್ನೋ ಭಾವನೆ ಉಳಿದ್ಬಿಡುತ್ತೆ. ಇಷ್ಟಾಯ್ತು ಅಂತ ತಿಳ್ಕೊಳ್ಳೋ ಪ್ರಶ್ನೆ ಬರಲಿಲ್ಲ. ಈಗ ಕೆಲವು ಪ್ರಶ್ನೆ ಪದಾರ್ಥ ಪೂರ್ತಿ ತಿಳ್ಕೊಳ್ಳೋ ಪ್ರಶ್ನೆ ಬಂದು ಏನು ಮಾಡಿಬಿಡುವುದಾಗ ಸದ್ಯೆಯನ್ನು ಸಾಕಪ್ಪ ಮುಗಿದೋಯ್ತು ಅಂತ ಹೇಳ್ಬೋದು. ದೇವ್ರ ಬಗ್ಗೆ ಪ್ರಶ್ನೆ ಬರೋದಿಲ್ಲ. ಆದ್ದರಿಂದ ಯಾವಾಗಲೂ ದೇವ್ರ ಬಗ್ಗೆ ಆತ ತಿಳ್ಕೋಬೇಕು ಅಂದರೆ ಎಂದೂ ಮುಗಿಯೋದಿಲ್ಲ. ಆದ್ದರಿಂದ ಎಂದೂ ಮುಗಿಯೋದಿಲ್ಲ ಆದ್ದರಿಂದ ಯಾವಾಗಲೂ ಆ ಕಡೆ ಗಮನ ಕೊಟ್ಟಿರೋದು. ಲೌಕಿಕ ಯಾತಕ್ಕೆ ಜಾಸ್ತಿ ಮಾಡಬಾರ್ದು ಅಂದರೆ ಎಷ್ಟು ತಿಳ್ಕೊಂಡು ಮುಗಿದೋಗೋದೇ ಅದು. ಎಷ್ಟು ತಿಳ್ಕೊಂಡು ಸ್ಟೇಜಲ್ಲಿ ಏನಾಗುತ್ತೆ ಅದು ಕ್ಲೋಸ್ ಆಗಿಬಿಡುತ್ತೆ. ಅದು ಮುಗಿಯೋದನ್ನು ತಿಳ್ಕೊಳ್ಳೋದ್ರದ್ದು ಮುಗಿದೇನು ತಿಳ್ಕೊಳ್ಳೋದು ಭಾರಿ ಜಾಣತನ. ಸರ್ವಜೀವ ನಿಕಾಯೇಶು ಬ್ರಹ್ಮವಾಯು ಹರೇರ್ ವಿಧೌ ಇತ್ಯಾದಿ ವಾಕ್ಯ ಸೂಚಕಾತ್ ಅಯಂ ವಿಶೇಷೋ ಬೋದ್ಧವ್ಯ ಪ್ರೇಕ್ಷಾವತೇತಿ ಮಂಗಲಾಂತರಾರಂಭ ಪ್ರಶ್ನೆ ಕಾಸ್ತೇಶು ಅಥೋ ಅಥ ಇತ್ಯಮರಹ. ಇಲ್ಲಿ ಅಥ ಅಂತ ಬಂದಿದೆ. ಅಥ ಅಥಾಪರೇ ಶಬ್ದಕ್ಕೆ ಅಥ ಅಂದರೆ ಎಷ್ಟರ್ಥ ಇದೆ ಗೊತ್ತಾ ಅಂತ ಹೇಳ್ತಾರೆ. ಮಂಗಲ ಅನಂತರ ಆರಂಭ ಪ್ರಶ್ನೆ ಕಾಸ್ತೇಶು ಅಥೋ ಅಥ ಇಷ್ಟ ಅರ್ಥ ಅರ್ಥ ಶಬ್ದಕ್ಕೆ ಇಷ್ಟು ಅರ್ಥ ಇದೆ. ಮಂಗಲ ಅಥ ಅಂತ ಹೇಳಿದ್ರೆ ಮಂಗಲ ಅಂತಲೂ ಅರ್ಥ ಅದಕ್ಕೆ. ಅಥ ಅಥೋ ಬ್ರಹ್ಮ ಜಿಜ್ಞಾಸ ಅಥ ಅಂದರೆ ಮಂಗಲ. ಅನಂತರ ಅಥ ಈಗ ಮುಂದೇನಾಯ್ತು ಹೇಳ್ತೇನೆ ಕೇಳಿ ಅಂತ ಹೇಳ್ತಾನೆ ಅಥ. ಆಮೇಲೆ ಆರಂಭ ಆರಂಭ ಮಾಡ್ಬೇಕಾದ್ರೆ ಅಥ ಅಥ ವಿಷ್ಣು ಸಹಸ್ರನಾಮ ಸ್ತೋತ್ರಂ ಮುಗಿದ ಇತಿ ವಿಷ್ಣು ಸಹಸ್ರನಾಮ ಸ್ತೋತ್ರಂ ಪ್ರಾರಂಭದ ಮಧ್ಯೆ ಹಾಕಬೇಕಾಗಿಲ್ಲ. ಅಸ ಅಂದ ತಕ್ಷಣ ಏನದು? ಶುರುವಾಗುತ್ತೆ ಅಂತ ಅರ್ಥ. ಇತಿ ಅಂದ ತಕ್ಷಣ ಏನದು? ಮುಗಿಯುತ್ತೆ ಅಂತ ಅರ್ಥ. ಸಂಸ್ಕೃತ ವಾರ್ತೆ ಓದ್ತಾರಲ್ಲ, ಇತಿ ವಾರ್ತಾ ಸಮಾಪ್ತ ಅಂತ ಹೋಗಿ ಶುರು. ಇತಿ ವಾರ್ತ ಅಂದ್ರೆ ಸಾಕು, ಏನು ಬೇಕಾಗಿಲ್ಲ, ಮತ್ತೆ ಸಮಾಪ್ತ ಬೇಕಾಗಿಲ್ಲ. ಇತಿ ಅಂದ್ರೆ ಸಮಾಪ್ತಿ ಅಂತಲೇ ಅರ್ಥ. ಮುಗಿಯಿತು, ಸಮಾಪ್ತಿ ಆಯಿತು, ಒಂದು ಮೂರಾಕ್ ಒಟ್ಟಿಗೆ ಹಾಕಿ ಗೇಟ್ ಬಾಗ್ಲಾಕಿದಾಗುತ್ತೆ, ಬೇಕಾಗಿಲ್ಲ, ಅಷ್ಟು ಹಾಕಿಬಿಟ್ರೆ ಸಾಕು. ಇತಿ ಚ ಅದು ಹಾಗೇನೆ, ಆದಿ ಶಬ್ದ ಅದು ಬೇರೆ ಅಂತ, ಶಬ್ದವಾದಿಗಳು ಅಧಿಕಾರ ಅದು ಮುಂದೆ ಹೇಳ್ತಾರೆ. ಇನ್ನೊಂದೇನಂತ ಪ್ರಶ್ನೆ ಅಥ ಅಂತ ಹೇಳ್ತಾರೆ, ಪ್ರಶ್ನೆ ಆಗ್ತಾನೆ ಮುಂದೇನು ಅಂತ ಅರ್ಥ. ಇನ್ನೊಂದು ಅರ್ಥ ಏನು? ಕಾಶ್ಯ ಟೋಟಲ್ ಸಂಪೂರ್ಣ ಅಂತ ಅರ್ಥ, ಸಂಪೂರ್ಣ. ಅದಕ್ಕೆ ಇಲ್ಲಿ ಅಥ ಅಂತ ಯಾತಕ್ಕೆ ಪೂರ್ಣ ತಿಳಿದಕ್ಕಾಗೋದಿಲ್ಲ ಅಂತ ಅರ್ಥ ಇಲ್ಲಿ ಇಟ್ಕೋಬೇಕು ಅಂತ ಅರ್ಥ. ಅಥಾಪರೆ ಕುತಃ, ಯಾವ ಅರ್ಥ ಅಥ ಶಬ್ದ ಇಷ್ಟೆಲ್ಲ ಅರ್ಥ ಇದೆಯಲ್ಲ, ಇಲ್ಲಿ ಯಾವ ಅರ್ಥ ಬೇಕು ಅಂದರೆ ದೇವರು ತಿಳಿಯಲಿಕ್ಕೆ ಬರುತ್ತೆ, ಪೂರ್ತಿ ತಿಳಿಯಲಿಕ್ಕೆ ಬರೋದಿಲ್ಲ. ಅದು ಕಾರ್ಸ್ನ್ಯ ಟೋಟಲ್ ಅಂತ ಅರ್ಥ. ಟೋಟಲ್ ಜ್ಞಾನ ಯಾರಿಗೂ ಸಾಧ್ಯ ಇಲ್ಲ, ಅವನಿಗೆ ತಿಳ್ಕೋಬೇಕು. ಅಥಾತೋರಂತರಾಪಿ ಅರ್ಥ ವಿಕಲ್ಪ ಆರಂಭ ಮಂಗಲ ಇತಿಚ. ಇನ್ನೊಂದು ಡಿಕ್ಷನರಿ, ಇದು ಅಮರಕೋಶ, ಅದು ಬೇರೆ. ಅದು ಅಥ ಅತಃ ಅನಂತರ ಅಪಿ ಅರ್ಥ ವಿಕಲ್ಪ ಆರಂಭ ಮಂಗಲೇ ಇತಿ ಚ. ಇತಿಚ ಅನೇಕ ಕೋಶಗಳಲ್ಲಿ ಅರ್ಥ ಶಬ್ದ ಇಷ್ಟೆಲ್ಲ ಅರ್ಥ ಇದೆ. ಅಥ ಶಬ್ದ ಒಂದಕ್ಕೆ ಎಷ್ಟು ಅರ್ಥ ಇದೆ ಅಂತ ಅರ್ಥ ಮಾಡಿಕೊಂಡ್ರೆ ಆಗ ಉಳಿದಿ ಶಾಸ್ತ್ರ ಎಷ್ಟು ವಿಶಾಲವಾದ ಒಂದು ಅವ್ಯಯ, ಅಷ್ಟೇ ಸಿಂಪಲ್ ಅವ್ಯಯ. ಅಷ್ಟು ಕಷ್ಟ ಅರ್ಥ ಇರ್ಬೇಕಾದ್ರೆ ವಿಷ್ಣು ಮೊದಲಾದ ಶಬ್ದಗಳು 100 ಅರ್ಥ ಇದ್ರೆ ಹೇಳಿ ಆಶ್ಚರ್ಯ ಇಲ್ಲ. ಹೋಗ್ತಾನೆ ದೇವ್ರ ಹೆಸರುಗಳು ಹೇಳಿ ಕೇಳಿ ಡೈರೆಕ್ಟ್. ಸಮೇಯುಷಾಂ ಶರಣಂ ಪ್ರಾಪ್ತಾನಾಂ ಸ್ವಸ್ತಯನಂ ತಚ್ಚರಣಂ ಸಮೀಯುಷಾಂ ಭವಚ್ಚಿದಂ. ದೇವ್ರ ಮಹಿಮೆ ಎಷ್ಟು ದೊಡ್ಡದು ಅಂದರೆ ಹತ್ರ ಬರ್ತಿದ್ದಾಗಲೇ ಏನಾಗಿಬಿಡುತ್ತದು? ಸಂಸಾರ ನಾಶ ಮಾಡಿಬಿಡುತ್ತೆ. ಬಿಸಿ ಭಾಳ ಚಳಿ ನಡುಕ್ತಾ ಇರ್ತಾನೆ, ಅದು ಬೆಂಕಿ ಮುಟ್ಟಬೇಕಾಗಿಲ್ಲ, ಹತ್ರ ಬರ್ತಲಕ್ಕೆ ಬಿಸಿ ಆಗಿಬಿಡುತ್ತಾಗೆ. ಗೊತ್ತಾಯ್ತು, ಬೆಂಕಿ ಮುಟ್ಟಿ ಬಿಸಿ ಮಾಡ್ಕೋಬೇಕಾಗಿಲ್ಲ. ಹತ್ರ ಕೂತ್ರು ಕೂಡ ರೇಡಿಯೇಷನ್ ಹೇಗೆ ಬರುತ್ತೆ ಆ ಥರ, ದೇವ್ರ ಹತ್ರ ಹೋದ್ರು ಕೂಡ ಏನಾಗುತ್ತೆ? ಸ್ವಸ್ಥಯರಂ, ಒಳ್ಳೆ ಒಳ್ಳೇದಾಗಲೇಬೇಕು, ಅಷ್ಟು ಅನುಗ್ರಹ ಮಾಡ್ತಾನೆ. ಸ್ವಸ್ಥಯರಂ ಅಲಂ ಬುದ್ಧಿ ಗೋಚರಸ್ಯ ಆನಂದಾನುಭವ ಪ್ರದಂ. ಆನಂದ ಎಷ್ಟು ಆನಂದ ಕೊಡ್ತಾರೆ ಅಂದರೆ ಇದನ್ನು ಸಾಕು ಅನಿಸ್ಬಿಡ್ಬೇಕು, ಅಷ್ಟು ಆನಂದ ಕೊಟ್ಬಿಡ್ತ. ಸುಮಂಗಲಂ ಮಂಗಲಾನಾಂ ಮಂಗಲಂ, ಸುಮಂಗಲಂ ದೇವರಿಗೆ ಹೆಸರು, ಮಂಗಲಾನ ಅಂಚ ಹೇಳ್ತಾರಲ್ಲ, ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಲಾನಾಂಚ ಮಂಗಲಂ. ತಚ್ಚರಣಂ ತಸ್ಯ ಹರೇಹೇ ಚರಣಂ ನತೋಸ್ಮಿ ತೇತಾವದೇವ ಸುಶಕಮಿತಿ ಭಾವ. ಕೊನೆ ಏನು ಮಾಡ್ಬೋದು ದೇವ್ರ ಬಗ್ಗೆ ಹಬ್ಬಬ್ಬ ಅಂದರೆ ನಮಸ್ಕಾರ ಮಾಡ್ಬೋದಷ್ಟೇ, ಭೂಯಿಷ್ಠ ಅಂತೆ ನಮ್ಮ ಮುಕ್ತಿ ವಿಧಿಮಿನ. ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ದೇವ್ರ ಬಗ್ಗೆ, ಭಾರಿ ದೊಡ್ಡವ್ರ ಕಡೆ ಏನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಬಿಯಾಂಡ್ ರೀಚ್ ಅಂದರೆ ಸಾಧ್ಯ ಇಲ್ಲ, ಸಾಧ್ಯರೇ ಇಲ್ಲ. ಮಂಗಲಾನಾಂಚ, ಈ ಕ್ಲರ್ಕಿಗಾರು 5-10 ರೂಪಾಯಿ ಕೊಟ್ಟು ಹೋಗಿಬಿಡ್ಬೋದು ಅಟೆಂಡರ್ಗೆ, ದೊಡ್ಡ ಆಫೀಸ್ಗಳು 5 ರೂಪಾಯಿ ಕೊಡೋಕ್ಕಾಗುತ್ತಾ? ಕೊಡೋದಕ್ಕೆ ಆಗೋದಿಲ್ಲ, ಬದಲು ಕ್ಷೇಮ. ಅದಕ್ಕಿಂತ ಏನು ಮಾಡಬೇಕಾಗ? ಹೆಚ್ಚು ಕೊಡಬೇಕು ನಮ್ಮಲ್ಲಿ ಇಲ್ಲ, ಕಡಿಮೆ ಕೊಟ್ಟರೆ ತೊಗೊಳೋದಿಲ್ಲ. ಅದಕ್ಕೆ ಏನು ಮಾಡಬೇಕಾಗ? ಬರೀ ಕೃತಜ್ಞತೆ ಹೇಳಿಬಿಟ್ರೆ ಸಾಕು. ಇದು ಕೂಡ ಒಂದು ದೇವರಿಗೆ ನಾವು ಪತ್ರಂ ಪುಷ್ಪಂ ಫಲಂ ತೊಗೊಂಡು ಅರ್ಥ ಇದು. ನಾವು ಏನೇ ಭಾರಿ ಕೊಡ್ತೀವಿ ಅಂತ ತಿಳ್ಕೊಬೋಣ, ಆ ದೇವ್ರ ಮುಂದೆ ಏನದು? ಪತ್ರಂ ಪುಷ್ಪಮೇ ಆಗೋದು. ಹೋಗಿ ಒಂದು ದೊಡ್ಡ ನದಿನೇ ಹರಿಸಿರು ಸಮುದ್ರಕ್ಕೆ, ಅದಿಷ್ಟೇ ಗೊತ್ತಾಯ್ತಾ? ಬಕೆಟ್ ಹಾಕಿದ್ರಲ್ಲ, ನದಿಗಳು ಸಮುದ್ರಕ್ಕೆ ಏನೂ ಅಲ್ಲ. ಅದರಿಂದಾಗಿನೆ ದೇವರಿಗೆ ಯಾರು ಸೇವೆ ಮಾಡಿದ್ರು ಕೂಡ ಏನದು ಮಾಡಿಲ್ಲಂಬಷ್ಟು ಸಿಕ್ಕದು. ಸುಮಂಗಲಂ ಮಂಗಲಾನಂ ಮಂಗಲಂ ತಚ್ಚರಣಂ ತಸ್ಯ ಹರೇಹೇ ಚರಣಂ ನತೋಸ್ಮಿ ತೇತಾವದೇವ ಸುಶಕಮಿತಿ ಭಾವ. ಮಂಗಲಾನಾಂಚ ಮಂಗಲಂ ಇತಿ ಚ. ನತೋಸ್ಮ್ಯಹಂ ತಚ್ಚರಣಂ ಸಮೀಯುಷಾಂ ಭವಚ್ಛಿದಂ ಸ್ವಸ್ತಯನಂ ಸುಮಂಗಲಂ ಯಸ್ವಾತ್ಮ ಮಾಯಾ ವಿಭವಂ ಸ್ವಯಂ ಗತೋ ನಹಂ ನಭಸ್ವಾನ್ ತಮಂ ಅಥಾಪರೇ ಕುತಃ. ನಹಂ ನ ಯೂಯಂ ಪತತದ್ಗತಿಂ ವಿದುಃ ನವಾಮದೇವಃ ಕಿಮುತಾಪರೇ ಸುರಾಃ ಯನ್ಮಾಯಾ ಮೋಹಿತ ಬುದ್ಧ ಯಸ್ತ್ವಿದಂ ವಿನಿರ್ಮಿತಂ ಸ್ವಾತ್ಮಸಮಂ ವಿಚಕ್ಷ್ಮಹೇ. ನಾಹಂ ನಾ ಯೂಯಂ ಬತ ತದ್ಗತಿಂ ವಿದುಹು. ಇನ್ನು ಕ್ಲಿಯರ್ ಮಾಡ್ತಾರೆ. ಆ ಅಹಂ ನಾನು ತದ್ಗತಿಂ, ನಾನು ಆ ವಿಷಯ ತಿಳ್ಕೊಂಡಿಲ್ಲ ಪೂರ್ತಿ. ಯೂಯಂ ನಿಮಗ್ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ನಿಮ್ಯಾರಿಗೂ ಗೊತ್ತಿಲ್ಲ. ಸೊ ನಾರದ ಎಲ್ಲರೂ ಬಂದವರು, ಇದು ತಾವು ಎದುರಿಗಿರೋ ನಾರದಾದಿಗಳು. ಕೆಲವು ಸ್ಪೆಷಲ್ ಕೇಸ್ ಇದೆಯಲ್ಲ, ರುದ್ರದೇವರಿದ್ದಾರಲ್ಲ ಅಂದರೆ ನಾ ವಾಮದೇವ, ವಾಮದೇವ ವಿರಿಂಚಿತನಯ, ವಾಮದೇವ ಋಷಿಗಳಲ್ಲ, ವಾಮದೇವ ರುದ್ರದೇವ, ಅವರಿಗೂ ಗೊತ್ತಿಲ್ಲ. ಯಾಕೆ ಅವ್ರಿಗೆ ಬಗ್ಗೆ ಯಾಕೆ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ ಮನೋನಿಯಾಮಕರು, ಮನೋನಿಯಾಮಕರ ಮನಸ್ಸಿಗೆ ತಿಳಿಯೋದಿಲ್ಲ ಅಂದಮೇಲೆ ಇನ್ನು ಬಿಯಾಂಡ್ ದಟ್ ಅಂತ ಅದು ಹೇಳಬೇಕಾದ ಕಾರಣ ಇರಬೇಕು. ನಾ ವಾಮದೇವ ಕಿಮ್ ಅವತ ಅಪರೇಸುರಾಹ, ಇನ್ನು ಉಳಿದವ್ರ ಬಗ್ಗೆ ಹೇಳೋದೇನೀಗ, ಅದು ತಿಳಿದೋ ಚಾನ್ಸಸ್ಸೇ ಇಲ್ಲ. ಯನ್ಮಾಯಾ ಮೋಹಿತ ಬುದ್ಧಯ ಸ್ವಿತಂ, ಪರಮಾತ್ಮನ ಇಚ್ಛೆಯಿಂದ ಅವ್ರ ಬುದ್ಧಿಯಲ್ಲಿ ಏನಾಗುತ್ತೆ? ಮೋಹಿತವಾಗಿ ಬಿಡುತ್ತೆ. ಇದು ವಿನಿರ್ಮಿತಂ ಸ್ವಾತ್ಮಸಮಂ ವಿಚಕ್ಷ್ಮಹೆ. ಮತ್ತೆ ಹೇಳ್ತಿದ್ದೇನಲ್ಲ ಅಂದರೆ ಹೇಳ್ತೇವೆ, ಗೊತ್ತಿದೆ, ಜ್ಞಾನಿಗಳೆಲ್ಲ ದೇವ್ರ ಬಗ್ಗೆ ಹೇಳೇ ಹೇಳ್ತಾರೆ. ಎಷ್ಟು ಹೇಳ್ತಾರೆ ಅಂದರೆ ಸ್ವಾತ್ಮಸಮಂ, ತಮ್ಮ ವಿತಿನ್ ದೇರ್ ಲಿಮಿಟ್ಸ್ ಅಷ್ಟೇ ಹೊರತು ಹೆಚ್ಚಳೋ ಶಕ್ತಿ ಅವರಿಗಿಲ್ಲ. ಪ್ರೈಮರಿ ಸ್ಕೂಲು ಟೀಚರು ಟೀಚರೇ, ಈ ಪ್ಲೇ ಗ್ರೂಪ್ ಟೀಚರ್ಗಳೇ, ಹೈಸ್ಕೂಲ್ ಟೀಚರು ಟೀಚರೇ, ಎಲ್ಲ ಟೀಚರ್ ಹೆಸರು ಕಾಮನ್ ಆದರೂ ಕೂಡ ಒಂದೇ ರೀತಿ ಒಂದೇ ಸಬ್ಜೆಕ್ಟ್ ಆಗಲಿ ಒಂದೇ ರೀತಿ ಹೇಳೋಕ್ಕಾಗಲಿ ಸಾಧ್ಯ ಇಲ್ಲ. ಸೊ ಎಲ್ಲ ಗುರುಗಳು ಸಾಮರ್ಥ್ಯರಾಗಿದೆ. ಸ್ವಾತ್ತ ಸಮಂ ಹಿಂದೆ ಬಂದಿದೆ, ನಭ ಪತಂತೆ ಆತ್ತ ಸಮಂ ಪತತ್ರಿಣ ತಥಾ ಸಮಂ ವಿಷ್ಣುಗತಿಂ ವಿಪಸ್ಥಿತ. ಆಕಾಶದೊಳಗೆ ಈ ನೊಣ ಹಾರುತ್ತೆ, ಗುಬ್ಬಿ ಹಾರುತ್ತೆ, ಗರುಡ ಹಾರುತ್ತಾರೆ. ಎಷ್ಟು ಜನ ಹಾರಿದ್ರು ಆಕಾಶ ಅಂತ ಮುಗಿಯೋದಿಲ್ಲ. ಆದರೆ ಹಾರಿದ್ರಲ್ಲಿ ತಾರತಮ್ಯ ಇದೆ, ತಾರತಮ್ಯ ಗರುಡನಷ್ಟು ಇವ್ರು ಯಾರು ಹಾರಲಕ್ಕೆ ಬರೋದಿಲ್ಲ. ಆ ದೃಷ್ಟಿಯಲ್ಲಿ ತಾರತಮ್ಯ ಹೇಳೋದು ಒಳ್ಳೆ ದೃಷ್ಟಾಂತ ಕೊಟ್ಟು, ಆಕಾಶದಲ್ಲಿ ಹಾರಾಡಲಿಕ್ಕೆ ಪೂರ್ತಿ ಯಾರಿಗೂ ಸಾಧ್ಯ ಇಲ್ಲ, ಮತ್ತು ಎಲ್ಲರೂ ಒಂದೇ ರೀತಿ ಹಾರೋದಿಲ್ಲ, ಎರಡು ಅಂಶ ಇದೆ. ಅದೇ ರೀತಿ ದೇವ್ರ ಬಗ್ಗೆ ಎಲ್ಲ ಹೇಳೋ ಶಕ್ತಿ ಯಾರಿಗೂ ಇಲ್ಲ, ಬಟ್ ಹೇಳೋದ್ರಲ್ಲಿ ತಾರತಮ್ಯ ಇದೆ. ಸ್ವರ್ಮೂಲದಲ್ಲಿ ಬರೋಷ್ಟು ವಿಷಯ ಎಲ್ಲಿ ಬರಲಿಕ್ಕೂ ಸಾಧ್ಯತೆ ಇಲ್ಲ. ಯಾಕೆ ಆಚಾರ ಹೇಳದಂತೆ ಯಾರು ಹೇಳೋಕ್ಕೆ ಸಾಧ್ಯ ಇಲ್ಲ, ಟೀಕಾರ ಹೇಳದಂತೆ ಅನಂತರದ ಹೇಳೋಕ್ಕೆ ಸಾಧ್ಯ ಇಲ್ಲ. ತಾರತಮ್ಯ ಕ್ರಮ ಅದು. ಅದಕ್ಕಾಗಿ ಪೂರ್ತಿ ಹೇಳಲ್ಲ, ಪೂರ್ತಿ ಹೇಳಿಲ್ಲ ಅವರು ಕೂಡ. ಯಾತಕ್ಕೆ ಹೇಳಿಲ್ಲ? ಉಳಿದವರು ಗೊತ್ತಿಲ್ಲದೆ ಹೇಳಿಲ್ಲ, ಅವ್ರು ಗೊತ್ತಿದ್ದು ಹೇಳಿಲ್ಲ. ಯಾತಕ್ಕೆ? ಕೇಳೋರು ಬೇಕಲ್ಲ ಹೇಳಿದ ಬಗ್ಗೆ. ಯಾರು ಹೇಳಕ್ ಹೋಗ್ತೀವಿ ಹೇಳಿ ಉಪಯೋಗ ಇಲ್ಲರಿ ಅಂತ ಹೇಳಿಬಿಟ್ರೆ ಸಂಗೀತ ಏನೂ ಗೊತ್ತಿಲ್ಲ. ರಾಗ ತಾಳ ವೈಶಿಷ್ಟ್ಯ ಬೇರೆ ನಿರೂಪಣೆ ಮಾಡಿಬಿಟ್ರೆ ಅವರಿಗೆ, ಅವ್ರು ಏನು ಮಾಡ್ತಾರೆ ಗೊತ್ತಾ? ಹೇಳೋರು ಕರೀತಾರೆ, ಏನು ಬುದ್ಧಿ ಇಲ್ಲ ಅವರೆಲ್ಲ, ಯಾರು ಗೊತ್ತಾ? ಏನಿಲ್ಲೇ ಇಲ್ಲ, ಏನು ಗೊತ್ತೇ ಇಲ್ಲ. ಅವ್ರು ಹೇಳಿ ಯಾಕೆ ದೇವ್ರು ಟೈಮ್ ವೇಸ್ಟ್ ಮಾಡ್ಕೋತಿ, ಆಯಾಸ ಬಿಡ್ಕೋತಿ, ಬೇಡ ಅಂತ ಹೇಳ್ಬಿಟ್ಟು. ದೇವ್ರಿಗೆ ಗೊತ್ತೋ ಆದ್ರಿಂದ ಏನು ಮಾಡ್ತಾರೆ? ದೇವ್ರಿಗೆ ಗೊತ್ತಿರೋ ರೀತಿ ಬರೆದೇ ಒಂದು ಅಕ್ಷರ ಯಾರ್ಯಾರು ಅರ್ಥ ಆಗ್ತಿದ್ದೀರ. ವೇದವ್ಯಾಸ ತಮ್ಮದೇ ಸ್ಟೈಲಲ್ಲಿ ಬರೆದಿದ್ದಿದ್ರೆ ಏನಾಗ್ತಿತ್ತಾಗ? ಯಾರಿಗೆ ಏನೇನು ಅರ್ಥ ಆಗ್ತಿದ್ದಿಲ್ಲ. ಆಚಾರ್ಯ ಯಮಕ ಭಾರತ ಬರೆದಾಗ ಆಚಾರ್ಯ ಭಾಷೆ ಬರೋ ಗತಿ ಏನಾಗ್ತಿತ್ತು? ಆಚಾರ್ಯ ಅರ್ಥ ಬರಲಿಕ್ಕೆ ಅರ್ಥ ಆಗದೆ ಬರಲಿಕ್ಕೆ ಬರುತ್ತೆ ತೋರ್ಸೋಕ್ಕೆ ಯಾರು ಯಮಕ ಭಾರತ ಬರೆದ್ಬಿಟ್ಟಿದ್ದಾರೆ. ಅದೇ ಸ್ಟೈಲಲ್ಲಿ ಭಾಷೆ ಇರೋ ತಾತ್ಪರ್ಯ ಬರೆದ್ಬಿಟ್ಟಿದ್ದಾರೆ, ಏನಾಗ್ತಿತ್ತು? ಎಲ್ಲ ಅಡುಗೊಡೆ. ಇವಾಗ ಓದೋದಿಲ್ಲ ಅಂತ ಯೋಚನೆ ಐತಿ, ಹೇಗೋ ಅರ್ಥ ಆಗೋದಿಲ್ಲ ಅಂತ ಬಿಟ್ಬಿಡ್ಬೋದಾಗಿತ್ತು, ಹೌದಲ್ಲ? ಆದರೆ ಅವ್ರು ಏನು ಮಾಡಿದ್ರೆ ಹೇಗೆ ಬರೋಕ್ಕೆ ಬರುತ್ತೆ ಅಲ್ಲಿ ತೋರಿಸಿದ್ರು, ಬೇರೆ ಕೈ ಅಷ್ಟು ಬಿಡಬೇಡ. ಅದು ಕೂಡ ಮತ್ತೆ ಪೂರ್ತಿ ಅಲ್ಲ, ಸ್ವಲ್ಪ ಅಷ್ಟೇ ಶಾಂಪಲ್ ತೋರಿಸಿದ್ರು ಅಷ್ಟೇ. ಅವ್ರ ಉದ್ದೇಶ ಏನಿದೆ ಈಗ ಜನ ತಿಳ್ಕೊಬೇಕಾಗಿ. ಆ ಟ್ಯಾಂಕ್ ಹತ್ರ ಅಲ್ಲಿ ನೀವು ಔಟ್ಲೆಟ್ ಇಟ್ಬಿಟ್ರೆ ಗಟ್ಟಿಯರು, ಟ್ಯಾಂಕ್ ಮಾಡಿದ್ರೆ ಅಲ್ಲೇ ಔಟ್ಲೆಟ್. ಯಾರು ನೋಡ್ತಾರೆ ಕೈ ಮುಗಿದು ಹೋಗ್ತಾರೆ, ಯಾರು ಹತ್ರ ಹೋಗೋದೇ ಇಲ್ಲ. ಔಟ್ಲೆಟ್ ಎಲ್ಲಿರ್ಬೇಕು ಯಾವಾಗಲೂ? ಅಂತ ವಿತಿನ್ ದ ರೀಚ್ ಇರಬೇಕು ಅಷ್ಟೇ. ವಿತಿನ್ ದ ಟ್ಯಾಂಕ್ ನೀರೆಷ್ಟೇ ಇರ್ಬೋದು, ನಮ್ಮ ಔಟ್ಲೆಟ್ ಎಷ್ಟು ಎಷ್ಟು ಇರಬೇಕು ಅದು ರೀಚೇಬಲ್ ಆಗಿರಬೇಕು. ಆ ರೀತಿ ಆಚಾರ ಇಟ್ಟಿರೋದು ಅಷ್ಟೇ. ಯಾರಿಗೂ ಸಾಧ್ಯ ಇದೆ? ಯಾರಿಗೆ ಸಾಧ್ಯ? ಲಕ್ಷ್ಮೀದೇವಿ ಸಾಧ್ಯ, ಅದಕ್ಕೆ ಜಾಸ್ತಿ ತಿಳ್ಕೊತಾರೆ. ಬಟ್ ದೇವರ ಅನುಗ್ರಹದಿಂದ ಅದು ಕಾಮ ಅದು ಇಟ್ಕೊಂಡು ಮರಿಬಾರ್ದು. ಹಾಂ, ಸ್ವಾತಂತ್ರ್ಯ ಅನ್ನೋ ದೇವರಿಗೆ ಒಂದೇ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ರವೇರ. ಅದನ್ನು ನೆನಪಿಡ್ಬೇಕು ಆ ವಾಕ್ಯ. ನಾಹಂ ನ ಯೂಯಂ ಪತ ತದ್ಗತಿಂ ವಿದುಹು ನ ವಾಮ ದೇವ ಕಿಮುತಾಪರೇ ಸುರಾಹ ಯನ್ಮಾಯಯ ಮೋಹಿತ ಬುದ್ಧಯ ಸ್ವಿದಂ ವಿನಿರ್ಮಿತಂ ಸ್ವಾತ್ಮಸಮಂ ವಿಚಕ್ಷ್ಮಹೇ. ಸ್ವಾತ್ಮಸಮಂ ಅಂದರೆ ಅಕಾರ್ಡಿಂಗ್ ಟು ಅವರ್ ಎಬಿಲಿಟಿ ಅಂತ ಅರ್ಥ. ಇದಾನೀಂ ಸ್ವಾತ್ಮಾನಂ ದರ್ಶನೀಕೃತ್ಯ ಕಶ್ಯಾಪಿ ಸಾಕಲ್ಯ ಜ್ಞಾನಂ ನಾಸ್ತಿ ಇತ್ಯಾಹ ನಾಹಮಿತಿ. ಇದೇ ಇಟ್ಕೊಂಡೆ ನ ಶಬ್ದಾಬ್ದೋ ಗಾಢ ಎಲ್ಲ ಮಾತುಗಳೇ ಬ್ರಹ್ಮದೇವರೇ ಮತ್ತೆ ಹೇಳಿಬಿಟ್ಟಿದ್ದಾರೆ. ಎಲ್ಲ ಹೇಳೋ ಶಕ್ತಿ ನಮಗಿಲ್ಲ, ಅಲ್ಲಿಂದ ಎಲ್ಲ ಶುರು ಮಾಡಬೇಕು. ಅದೇ ರೀತಿ ನಾಹಮಿತಿ ಲುಪ್ತೋಪಮ ವಿಧಂ ಯಥಾಹಂ ಸಾಕಲ್ಯೇನ ತದ್ಗತಿಂ ನ ವೇದ್ಮಿ ತಥಾ ಯೂಯಂ ಭವಂತೋಪಿ ನ ವಿದುಹು. ನನಗೆ ಗೊತ್ತಿಲ್ಲ, ನಿಮಗೇನು ಗೊತ್ತಾಗುತ್ತೆ? ಅತ್ರಾಪಿ ವ್ಯತ್ಯಯ ಸಾಕಲ್ಯ ಜ್ಞಾನಮೇವ ನಿಷಿದ್ಧತೆ. ಇಲ್ಲೂ ಕೂಡ ಅಷ್ಟೇ, ನನಗೆ ಗೊತ್ತಾಗೋದಿಲ್ಲ ಅಂದರೆ ಪೂರ್ತಿ ಗೊತ್ತಾಗಲಿಲ್ಲ ಅಂತ ಅರ್ಥ, ಏನೂ ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ಉತ್ತರಖಂಡೇನ ಸ್ವಯೋಗ್ಯ ಜ್ಞಾನಸ ಉಕ್ತತ್ವಾದಿತಿ ಜ್ಞಾತವ್ಯ ತ್ರಿಪುರಾಂತಕಃ ಸರ್ವಜ್ಞ ಇತ್ಯಪ್ಪಿ ಅಗ್ನಿರೂಢಿರೇವ ನ ವಿದ್ವದ್ರೂಢಿರಿತಿ ಭಾವೇನ ನ ವಾಮದೇವ ಇದೆ. ತ್ರಿಪುರಾಂತಕ ತಿಳ್ಕೊಬೋದಲ್ಲ ಅಂತ ಕೇಳಿದರೆ ಅದು ಸಾಮಾನ್ಯರು ತ್ರಿಪುರಾಂತಕ ಏನೇನೋ ಮಾಡ್ತಾರೆ ತಿಳ್ಕೊಂಬಿಟ್ಟಿರ್ತಾರೆ. ಆದರೆ ಅವರು ಕೂಡ ಎಲ್ಲ ಮಾಡೋಕ್ಕಾಗೋದಿಲ್ಲ. ಇವತ್ತು ಪರಮೇಶ್ ಕೃಷ್ಣ ಹೇಳಿರ್ತಾರಲ್ಲ, ಅವ್ರಿಗೆ ಮಿಸ್ಸಿ ಗೊತ್ತಿಲ್ಲದೆ ಇಲ್ಲ ಅಂತ ಅವ್ರ ಕಾನ್ಸೆಪ್ಟ್ ಗೊತ್ತಾಯ್ತು. ಯಾರು ಹೇಳಿದ್ರೆ ಮಿಸ್ ಹೇಳಿಲ್ಲ ತಪ್ಪು ಅಂತ ಹೇಳ್ಬಿಡ್ತಾರೆ ಅಷ್ಟೇ, ಅವರೇ ಫೈನಲ್ ಅಥಾರಿಟಿ. ಆದರೆ ಉಳಿದು ಅವ್ರಿಗೆ ಗೊತ್ತಾ ತಮ್ಮ ಯೋಗ್ಯತೆ ಎಷ್ಟು ಅಂತೇಳಿ. ಸೊ ರುದ್ರದೇವರು ಜನ ಸಾಮಾನ್ಯರಿಗೆ ದೊಡ್ಡದೊಡ್ಡ ಭಾರಿ ದೊಡ್ಡವರೇ ಕಾಣಿಸ್ತಾರೆ, ಆದರೆ ನಿಜವಾಗಲೂ ಕೂಡ ಅವರಿಗೂ ಈ ದೇವ್ರ ವಿಷಯ ಗೊತ್ತಾಗ ಸಾಧ್ಯತೆ ಇಲ್ಲ ಅಂತ ಹೇಳೋದಕ್ಕೆ ಮಾತಾಡಿದ್ವಿ. ನ ವಾಮದೇವ ಕಿಮುತಾಪರೇ ಸುರಾಹ ಯನ್ಮಾಯಯ ವಾಮೋ ನಿರ್ದೋಷೋ ದೇವೋ ನಾರಾಯಣೋ ಯಶ್ಯ ಮತೇ ಸತತೋಕ್ತ. ವಾಮಂ ವಾಮ ಸೇವಸೆಬ್ಬಗೆ ಅರ್ಥ ಹೇಳ್ತಾರೆ. ವಾಮಂ ಶುಭಂ ಪೀಶರವಿತ್ಯಭಿಧಾನಂ ವಾಮಃ ದೇವ ಯಶ್ಯ ಸಹ ವಾಮದೇವ. ವಾಮ ನಾರಾಯಣನೇ ದೇವರವರಿಗೆ ಅಷ್ಟು ಆರಾಧನೆ ಮಾಡ್ತಾರೆ ಪಾಪ, ಅವರಿಗೂ ಗೊತ್ತಿಲ್ಲ ಅಂತ ಅರ್ಥ. ಅದು ಅನೇನೈವ ವಾಮಂ ಶುಭಂ ಪೇಶಲವಿತ್ಯಭಿಧಾನಂ. ವಾಮ ಸುಂದರ ಅಂತ ಇನ್ನೊಂದು ಅರ್ಥ. ವಾಮ ರುದ್ರದೇವರು ಭಾರಿ ಸುಂದರರು, 28 ಲಕ್ಷಣ ಅವರಿಗೆ. ಬ್ರಹ್ಮವಾಯುಗಳಾದ ಮೇಲೆ ನೆಕ್ಸ್ಟ್ 31 ಲಕ್ಷಣ ಅಂತ ಒಬ್ಬರಿಗಿಲ್ಲ. 31, 32 ಆದ ತಕ್ಷಣ ನೆಕ್ಸ್ಟ್ ಬರೋದು ಯಾವುದು? 28. ಆದ್ದರಿಂದ ನೆಕ್ಸ್ಟ್ ಸುಂದರ ಅಂದರೆ ಅವರೇನೆ. ಅದಕ್ಕಾಗಿ ಅವರು ವಾಮದೇವ ಅಂತ ಹೆಸರು, ಸುಂದರ ದೇವ ಅಂತ ಇನ್ನೊಂದು ಹೆಸರು ಅವರಿಗೆ. ಅನೇನೈವ ಅನ್ಯಸ್ಮಾತ್ ಅಭ್ಯಾಸದ್ಭಾವಂ ಸಿದ್ಧ ಉದ್ಗಳ ಐತಿ ಕಿಮುತೆ ಐತಿ ಅತ್ರ ಹೇತು ಮಹ ಯನ್ಮಾಯೆಯ ಐತಿ. ಯಾತಕ್ಕೆ ಸಾಧ್ಯ ಇಲ್ಲ ಅಂದರೆ ನೀವು ಇಚ್ಛಿತಕ್ಕಂಥವ್ರದೆಲ್ಲ ಹಾಗೆ ಇರೋದು. ಯಶ್ಯ ಹರೇ ಹೇ ಮಾಯೆಯ ಬಂಧಕ ಶಕ್ತಿಯ ಮೋಹಿತ ಬುದ್ಧಿತ್ವಾತ್ ಇತ್ಯರ್ಥ ತತ್ಫಲ ಮಹ ಇದಮಿತಿ. ಇಲ್ಲಿ ಎರಡರ್ಥ. ಬ್ರಹ್ಮದೇವರು ತಮ್ಮ ವಿಷಯ ಹೇಳ್ಕೊಂಡು ಉತ್ತರ ವಿಷಯ ಹೇಳಕೊಟ್ಟಿದ್ದು ಎರಡು ಕಾರಣ. ತಮಗೆ ಗೊತ್ತಿದ್ದೆಲ್ಲ ಸರಿಯಾಗಿ ಗೊತ್ತಿದೆ, ಪೂರ್ತಿ ಗೊತ್ತಿಲ್ಲ, ಅಷ್ಟು ಹೇಳ್ತೇವಷ್ಟೇ, ಎಲ್ಲ ಹೇಳೋದಿಲ್ಲ. ರುದ್ರಾದಿ ದೇವತೆಗಳು ಹಾಗಲ್ಲ, ಒಮ್ಮೊಮ್ಮೆ ತಪ್ಪು ಹೇಳ್ತಾರೆ, ಅದನ್ನ ಹೇಳಬೇಕಾಗಿದೆ ಅವರಿಗೆ. ಗೊತ್ತಾಯ್ತಾ? ಬ್ರಹ್ಮದೇವರು ಪೂರ್ತಿ ಹೇಳೋದಿಲ್ಲ, ತಪ್ಪು ಹೇಳೋದಿಲ್ಲ, ನೆನಪಿರಲಿ. ಪೂರ್ತಿ ಹೇಳೋದಿಲ್ಲ, ತಪ್ಪು ಹೇಳೋದಿಲ್ಲ, ಹೇಳಿದಷ್ಟು ಕರೆಕ್ಟ್ ಹೇಳ್ತಾರೆ. ಆದರೆ ರುದ್ರದೇವರು ಏನು ಮಾಡ್ತಾರೆ, ಒಮ್ಮೊಮ್ಮೆ ತಪ್ಪು ಕೂಡ ಹೇಳಿಬಿಡ್ತಾರೆ. ಆದ್ದರಿಂದಾಗೇನೆ ಇನ್ನೂ ಹುಷಾರಾಗಿರಿ ಅಂತ ಅರ್ಥ. ಯನ್ಮಾಯಯ ಆ ಪದ ಹೇಳಿದರು, ಪರಮಾತ್ಮನ ಇಚ್ಛೆಯಂತೆ ತಂಚರುದ್ರ ಮಹಾಬಾಹು ಮೋಹಶಾಸ್ತ್ರಾಣಿಕಾರ ಹೀಗೆಲ್ಲ ಹೇಳಿಬಿಟ್ಟು ತಪ್ಪು ಹೇಳ್ತಾರಲ್ಲ, ತಪ್ಪು ತಿಳ್ಕೊಂಡು ಬಿಡ್ತಾರೋ. ಅಶ್ವತ್ಥಾಪುರದಿಂದ ಹೋಗಿಬಿಟ್ಟು ಏನು ಮಾಡಿದರು, ಈ ಚಕ್ರ ಕೂಡ ತೊಗೊಂಡೋಗ್ಬೇಕಾಗಿದೆ ಅಂತ ಕೇಳಿದರು. ತೊಗೊಂಡ್ರಿ ಅಂದರೆ ಎಷ್ಟು ಪ್ರಯತ್ನ ಪಟ್ಟರು ಅಲ್ಲಾಷ್ಟು ಕೂಡ ಆಗ್ತಾಯಿಲ್ಲ. ಯಾಕೆ ಅಂತ ಕೇಳಿದರೆ ಒಂದು ಐಡಿಯಾ ಆಯಿತು ಕೃಷ್ಣ ಅಂತ. ಏನು ಐಡಿಯಾ ಅಂದರೆ, ನಿನ್ನ ನೀನು ಪಾಂಡವರ ರಕ್ಷಕ, ನೀನು ಗೊತ್ತಾಯ್ತಾ, ಪಾಂಡವರನ್ನ ರಕ್ಷಣೆ ಮಾಡೋದು ನೀನಾದ್ರಿಂದ ನಿನ್ನ ಕೊಲ್ಲೋವರೆಗೂ ಪಾಂಡವರನ್ನ ಕೊಲ್ಲಕ್ಕಾಗೋದಿಲ್ಲ. ನಿನ್ನ ಕೊಲ್ಲೋದು ಭಾರಿ ಕಷ್ಟ, ನಿನ್ನ ಚಕ್ರದವ್ರು ನಿನ್ನ ಮೇಲೆ ಹೋಗೋದು ಬಿಟ್ಟರೆ ಹೋಗ್ಬೋದು ನೀನು ಅಂತ ಈ ಡೈರೆಕ್ಟ್ ಏ ಮಾತು ಹೇಳ್ತಾರೆ. ಆಮೇಲೆ ಪಾಂಡವ್ರನ್ನ ಕೊಂದು ಬಿಡ್ಬೋದು ಈ ಥರ ಆಗ ಹೇಳ್ತಾರೆ. ಅದು ಮತ್ತೆ ಮಾಡಿರೋ ಕೆಲಸ ಅಂತಾರೆ, ಏನು ಎತ್ತಲಕ್ಕೆ ಆಗಲ್ಲ ನಾನೇ ಮಾಡಲಿ ಅಂತ ಹೇಳ್ತಾರೆ. ಆಮೇಲೆ ಎತ್ತಲಕ್ಕೆ ಆಗೋದಿಲ್ಲ, ಇದು ಅರ್ಥ ಮಾಡಿಕೊಂಡ್ರೆ ಅವರಿಗೆ ಮೋಹಿತ ದೀಯ, ಅವರಿಗೆ ತಪ್ಪು ಕಲ್ಪನೆ ಬರೋದು ಕೂಡ ಉಂಟು. ಇವರಿಗಿಲ್ಲ, ಈಶ್ವರಾದನ್ಯತ್ರ ಆಲೋಚನೆ ಸರ್ವ ವಿಷಯ ಮೃಜೋಗಿ ಜ್ಞಾನ, ತಪ್ಪು ತಿಳಿಯೋದೇ ಇಲ್ಲ ಅವರು. ಇವರು ಮಾತ್ರ ಒಮ್ಮೊಮ್ಮೆ ತಪ್ಪು ತಿಳಿತಾರ, ಆಲೋಚನೆ ಬಿ ಅಸರ್ವ ವಿಷಯ ಪೂರ್ತಿ ಗೊತ್ತಾಗೋದಿಲ್ಲ. ಆದ್ದರಿಂದ ಇವರು ಬೇರೆ ಕೆಟಗರಿ, ನೆಕ್ಸ್ಟ್ ಕೆಟಗರಿ. ಅಯ್ಯೋ ಹೌದು, ಅದು ಅದಕ್ಕೆ ಹೌದು ಆರ್ತಿಯಲ್ಲಿ ಬಂತದ್ರೊಳಗೆ ನೋಡಪ್ಪ. ಎಲ್ಲ ಶಾಸ್ತ್ರ ಹೇಳಿ ಇಷ್ಟು ಹೇಳ್ತಿದ್ದೇನೆ ಅಂದರೆ ಎಲ್ಲ ಇಷ್ಟು ಹೇಳ್ತೇನೆ ಏನರ್ಥ? ಎಲ್ಲ ಶಾಸ್ತ್ರ ಎಲ್ಲ ನೋಡಿದ್ದೇನೆ, ಮಹಾತಾತ್ಪರ್ಯದ ಇಷ್ಟು ಅಂತ ಅರ್ಥನೇ ಹೊರತು ನಾನು ನೋಡಿರೋದೆ ಎಷ್ಟೊಂದು ಅರ್ಥ ಅಲ್ಲ ಅದಕ್ಕೆ. ಅರ್ಥ ಆಯ್ತಾ? ನಾನು ನೋಡಿರೋದಷ್ಟು ಅದು ಅರ್ಥ ಹೇಗೆ ಬರುತ್ತೆ, ಅದರಲ್ಲಿ ಬರೋದೇ ಇಲ್ಲ. ಎಲ್ಲ ಶಾಸ್ತ್ರ ಓದಕ್ಕಂತೂ ಸಾಧ್ಯ ಇಲ್ಲ ನಿಮಗೆ. ನಾನು ಓದಿದ್ದೇನೆ ಹೇಳ್ತೇನೆ ಕೇಳಿ, ಅದನ್ನು ಹೇಳ್ತಾ. ಅರ್ಥ ಆಯ್ತಾ? ಎಲ್ಲ ಶಾಸ್ತ್ರ ಓದಿದವ್ರು ಮಾಡೋದು ಬೇರೆ, ಮಗು ಇರುತ್ತೆ ಇನ್ನು ಸ್ವಲ್ಪ ಹಿಂಡ್ಕೊಡು ಅಂತ ಹೇಳುತ್ತೆ ಮೊಸೊಮ್ಮೆ, ಅದಕ್ಕೆ ಹಿಂಡ್ಕೊಳ್ಳೋಕೆ ಬರೋದಿಲ್ಲ. ಹಿಂಡಿ ನೋಡಿ ಇದೆಲ್ಲ ಆಯ್ತು ಅನ್ನೋದು ತೋರಿಸ್ಬಿಟ್ರೆ ಹಾಗಾಗಿ ಇನ್ನೇನೇನಿಲ್ಲ ನೋಡಿ. ಕೆಲವರು ಇರ್ತಾರೆ ಮಗು ಸ್ವೀಟ್ ಹೆಚ್ಚಿನ ಮಾಡಿ ಅಂತ ಹೇಳಿರ್ತಾರೆ, ಅದಕ್ಕೇನು ಮಾಡ್ತಾರೆ ಒಂದೆರಡು ಕೊಡ್ತಾರೆ, ಎಲ್ಲ ತೆಗೆದಿಟ್ಬಿಡ್ತಾರೆ ಆ ಕಡೆಗೆ. ತೆಗೆದಿಟ್ಬಿಟ್ಟು ನೋಡಿ ಖಾಲಿ ಇದೆ ನೋಡು ಅಂತ ತೋರಿಸಿ, ಏನಿಲ್ಲ ಇಲ್ಲ ಆಯ್ತಾ, ಎಲ್ಲ ನಿನಗೆ ಕೊಟ್ಟಾಯ್ತು ನಮಗೆ ಇಲ್ಲ ಅಂತ ಹೇಳ್ಬಿಡ್ತಾರೆ ಜೋರಾಗಿ. ಆಗ ಸಮಾಧಾನ ಅದಕ್ಕೇನೋ ಯಾರಿಗೆ ಉಳಿಸಿಲ್ಲ ಅಂತ ಹೇಳಿ ಸಮಾಧಾನ ಮಾಡೋದು, ಎಲ್ಲ ಬೇರೆ ಎತ್ತಿಟ್ಬಿಟ್ಟಿರ್ತಾರೆ. ಅದು ಬೇರೆ, ಆ ಕ್ರಮ ಬೇರೆ ಈ ಕ್ರಮ ಬೇರೆ. ಬಟ್ ಸಾಮರ್ಥ್ಯ ಇಂತ ಹೇಳ್ತಾರೆ ಇಂತ ಹೇಳಿ ಇಲ್ಲದೆ ಹೇಳ್ತಾರಲ್ಲಿ, ಎದುರುಗಾಸ ಹೇಳೋದು ಎಲ್ಲ ನೋಡಿ ಹೇಳ್ತಿದ್ದೇನೆ. ನೋಡೋಕೆ ಗೊತ್ತಿಲ್ಲ ಅಂತ ಯೋಚನೆ ಮಾಡಬೇಡಿ, ನೋಡಿದವ್ರು ಹೇಳ್ತಾರೆ. ಕೆಲವರು ಏನೋ ಎಲ್ಲ ಗೊತ್ತಾಗುತ್ತೆ ನನಗೆ ಗೊತ್ತಿಲ್ಲ, ನೋಡಿದವ್ರು ಹೇಳ್ತಾರೆ ಅಂತ ಹೇಳ್ತಿದ್ದೆ. ಬ್ರಹ್ಮದೇವರ ಮಾತು ಆ ರೀತಿ ಆ ಬೇಸಿಸ್ ಬಂದಿರೋದ್ರಿಂದ ಅದು ವೇದವ್ಯಾಸ ಲಿಮಿಟೇಷನ್ ತೋರಿಸೋದಿಲ್ಲ, ಅದು ಪರಿಪೂರ್ಣತೆ ತೋರಿಸ್ತದೆ. ಎಲ್ಲವನ್ನು ನೋಡಿ ಹೇಳ್ತಾರೆ ಅಂತ ಬರೋದಿಲ್ಲ. ಋಜುಗಳಿಗೂ ತಪ್ಪು ಜ್ಞಾನ ಬರೋದೇ ಇಲ್ಲ ಋಜುಗಳಿಗೆ, ಅದು ವಿಶೇಷ. ಆದರೆ ವ್ಯತ್ಯಾಸ ಏನು, ದೇವರಿಗೆ ಬರೋಷ್ಟು ಪೂರ್ಣ ಜ್ಞಾನ ಬೇರೆ, ತಪ್ಪು ಜ್ಞಾನ ಇಲ್ಲ ಅನ್ನೋದು ಬೇರೆ. ಗೊತ್ತಾಯ್ತಾ? ಸ್ಪಷ್ಟತ್ವೇ ನ್ಯೂನ, ಮಹಾಲಕ್ಷ್ಮಿ ಜ್ಞಾನಕ್ಕೂ ವೇದವ್ಯಾಸ ಡಿಫ್ರೆನ್ಸ್ ಇದೆ. ಅಲ್ಲೂ ಕೂಡ ಕ್ಲಾರಿಟಿಯಲ್ಲಿ ಏನಾಗುತ್ತೆ, ಅದು ಪಾಯಿಂಟ್ ನಾಟ್ 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 ಎಷ್ಟೋ ನಾಟಾಗಿ ಸ್ವಲ್ಪ ವೇರಿಯೇಷನ್ ಕಾಣುತ್ತೆ. ಗೊತ್ತಾಯ್ತಾ? ಇಲ್ಲೇ ಸಾಮಾನ್ಯ ಐಸ್ ಪೇಸ್ ಟೆಸ್ಟ್ ಪರ್ಸಕ್ಕೆ ಹೋಗಿರ್ತೀರಲ್ಲ, ಈ ಕ್ಲಿಯರ್ ಕಾಣುತ್ತೆ ಈ ಕ್ಲಿಯರ್ ಕಾಣುತ್ತೆ ಅಂತ ಕೇಳ್ತಿರ್ತಾರೆ, ಸ್ವಲ್ಪ ಬೆಟರ್ ಅಂತ ಹೇಳ್ತಾ ಆ ಥರ ಸ್ವಲ್ಪ ಕ್ಲಾರಿಟಿ ವೇರಿ ಆಗುತ್ತೆ. ಹೇಳಿತಾ? ಆ ಥರ ಸ್ವಲ್ಪ ವೇರಿಟಿ ಇದೆ ಇದೆ ಇರ್ತಾರೆ, ಕೆಲವು ಅದಿಷ್ಟು ಮ್ಯಾನೇಜಬಲ್ ಅಂತ ಬಿಟ್ಬಿಡ್ತಾರೆ ಅಷ್ಟೆ. ಏನ ವರ್ದಿವೇ ಹೇಳಿ, ಕೆಳಗೆ ಬರ್ತಾರೆ ಎಲ್ಲಿ ಬರ್ತಾರೆ ಅವರು? ಬರಬೇಕಲ್ಲ, ಬಂದೇ ಇದ್ದಾರೆ. ರುಜುಗಳಲ್ಲಿ ಎರಡು ಭಾಗ ಇದೆ ಮತ್ತೆ, ಪುರುಷ ರುಜುಗಳು ಬೇರೆ, ಸ್ತ್ರೀ ರುಜುಗಳು ಬೇರೆ. ಪುರುಷ ರುಜುಗಳು ಸ್ತ್ರೀ ರುಜುಗಳೇ ಕೆಳಗೆ ಬರಬೇಕಾದ್ರೆ ಇವರು ರುಜುಗಳೇ ಅಲ್ದವರು, ಅವರಿಗಿಂತ ಕೆಳಗೆ ಬರ್ತಾರೆ. ಅವರಿಂತ 100 ಗುಣ ಪುರುಷ ರುಜುಗಳಿಗಿಂತ, 100 ಗುಣ ಸ್ತ್ರೀ ರುಜುಗಳು, ಅವರಿಗಿಂತ 100 ಗುಣ ಇವರು. ಸೊ ಅವ್ರಿಗೆ 200 ಗುಣ ಆಯ್ತಾರೆ. ಅಲ್ಲಿಗೆ 200 ಗುಣ ಅಂದರೆ ಇಂಟು 200 ಮಾಡಬಾರ್ದು, ನೆನಪಿರಲಿ. ಇಂಟು 200 ಅಲ್ಲ, ಏನದು ಟು ದಿ ಪವರ್ ಆಫ್ ಮಾಡಬೇಕು. ಇಂಟು ಮಾಡಿದ್ರೆ ಎಷ್ಟಾಗುತ್ತೆ? ಡಬಲ್ ಆಗಿಬಿಡುತ್ತೆ ಅಷ್ಟೇ ಅಷ್ಟೇ. ಅದು ಬೇಡ, ಟು ದಿ ಪವರ್ ಆಫ್ ಮಾಡಿದಾಗ ಎಷ್ಟಾಗುತ್ತೆ ಆಗ? ಗೊತ್ತಾಯ್ತಾ? 2 × 3 2 × 2 to the power of 3 ಎಷ್ಟು ಡಿಫ್ರೆನ್ಸ್ ಆಯ್ತು? ಆ ಥರ ಅರ್ಥ ಮಾಡಿಕೊಂಡ್ರೆ ಡಿಫ್ರೆನ್ಸ್ ಬರ್ತಾ ವೇರಿಯೇಷನ್ ಆಗುತ್ತೆ. ಆದ್ದರಿಂದನೇ ಅವ್ರ ಶಕ್ತಿ ಅಷ್ಟು ಜಾಸ್ತಿ ಆಗಿಬಿಡ. ಹಾಂ, ವಯಂತು ಏನೇದಂ ನಿರ್ಮಿತ ನಿರ್ಮಿತಂ ಭಗವಂತಂ ಸ್ವಾತ್ಮಸಮಂ ಸಯೋಗ್ಯತಾನುಸಾರಂ ವಿಚಕ್ಷ್ಮೇ ತಥೋಧಿಕಂ ಇಷ್ಟು ಹೇಳಿ, ತದಪಿ ತತ್ ಪ್ರಸಾದಾಯತ್ತಂ ಅಥೋ ನ ವಿದ್ಮ ಇತಿ ಬ್ರೂಮಃ ಇತ್ಯಯಂ ವಿಶೇಷ ತುಶಬ್ದಾದ ಅವಗಂತವ್ಯ ಇತಿ. ಆತ್ಮಸಮಂ ಸಯೋಗ್ಯತಾನುಸಾರಂ ಯಥಾಮತಿ ಅಂತ ಅರ್ಥ. ಆತ್ಮಸಮ ಶಬ್ದಕ್ಕೆ ಏನರ್ಥ? ಯಥಾಮತಿ. ತೂ ಸ್ಯಾತ್ ಭೇದಿ ಅವಧಾರಣೆ ಇತಿ. ತೂ ಶಬ್ದಕ್ಕೆ ಭೇದ ಅಂತ ಒಂದರ್ಥ, ಅವಧಾರಣ ಅಂತ ಇನ್ನೊಂದರ್ಥ. ಭೇದ ಅಂದ್ರೆ ಏನು? ಅವ್ರು ಬರ್ತಾ ಅವನೂ ಸರಿನೇ ಅವನೂ ಅಂತ ಹೇಳಿದ್ರು, ಅದು ಏನೋ ಪ್ರಾಬ್ಲಮ್ ಇದೆ ಅವನಿಗಿಂತ ಸ್ವಲ್ಪ ಕಡಿಮೆ ಅಂತ ಅರ್ಥ. ಮತ್ತೆ ಅವನೂ ಬರ್ತಾನೆ ಅಂತ ಹೇಳಿದಾಗ ಭೇದೆ ಭೇದ ಹೇಳೋದಕ್ಕೋಸ್ಕರ ಹೇಳೋದು ಒಂದು, ಇನ್ನೊಂದು ಅವರು ತೂ ಅಂತ ಹೇಳಿದ್ರೆ ಅವನೇ ಅವನು, ಹೌದೇ ಹೌದು. ಯಾವ ಪ್ರಸಂಗ ನೋಡಿದ್ರೆ ಅರ್ಥ ಮಾಡ್ಬೇಕಲ್ಲ. ರೀತಿ ಸ್ವಪ್ನ ಸಮಂ ಇತಿ ಇದು ಪಾಠೇ. ಇನ್ನೊಂದು ಪಾಠ ಆತ್ಮಸಮಂ ಅಂತ ಒಂದು ಪಾಠ, ಸ್ವಪ್ನ ಸಮಂ ಅಂತ ಇನ್ನೊಂದು ಪಾಠ. ಸ್ವಪ್ನ ಪದಾರ್ಥವತ್ ಅನಿತ್ಯಂ ಅಸ್ವತಂತ್ರಮಿದಂ. ಎಲ್ಲ ಉಳಿದ ಎಲ್ಲ ವಿಶ್ವ ಕೂಡ ಸ್ವಪ್ನದಲ್ಲಿ ಪದಾರ್ಥ ಕಾಣತಕ್ಕಂಥದ್ದು ಹೇಗೆ, ಅದು ಸುಳ್ಳು ಅಂತ ಹೇಳಿಲ್ಲ, ಅಸ್ವತಂತ್ರ. ಅದೇ ರೀತಿ ಎಲ್ಲರೂ ಅಸ್ವತಂತ್ರರು ಸ್ವಪ್ನದಲ್ಲಿದ್ದ ಹಾಗೆ ದೇವರು ಮಾತ್ರನೇ ಆ ರೀತಿ ಇರೋದು. ಅತಯವ ಅನ್ನ ಅತ ಏತನ್ಯಾಮಕ ಸ್ವತಂತ್ರೇಣ ಪರಮನಿತ್ಯೇನ ಭವಿತವ್ಯಮಿತಿ ವಿಚಕ್ಷ್ಮಹೆ ಇತಿ ಭಾವ. ಎಲ್ಲವೂ ಅಸ್ವತಂತ್ರ ವಸ್ತು ಆದ್ದರಿಂದ ನಿಯಮನ ಮಾಡ್ತಕ್ಕಂಥ ವ್ಯಕ್ತಿ ಏನಾಗಿರಬೇಕು ಅನ್ನೋ ಸ್ವತಂತ್ರನಾಗಿರಲೇಬೇಕು ಅಂತೇಳಿ ಇನ್ಫರೆನ್ಸ್ ಹೇಳ್ತೇವೆ ಅಂತ ಅಲ್ಲಿಗೆ. ಸೊ ನಾಳೆ ಪಾಠ್ಯಪಾಠ ಇರೋದಿಲ್ಲ, ಆಮೇಲೆ ಒಂದು ವಾರ ಊರಲ್ಲಿರೋದಿಲ್ಲ. ರಾಘವೇಂದ್ರ ಸಪ್ತಾಹ ಅಂತೇಳಿ ಭಾಳ ಪ್ರೋಗ್ರಾಮ್ ಇದೆ, ಅದು ಊರ ಇರೋ. ಮತ್ತೆ 1ನೇ ತಾರೀಕು ಬೆಳಗ್ಗೆಯಿಂದ ಪಾಠ ಇರುತ್ತೆ. 1ನೇ ತಾರೀಕು ಬೆಳಗ್ಗೆ ಇದು 29ಕ್ಕೆ ಮುದೋಗುತ್ತಲ್ಲ ಫೆಬ್ರವರಿ. 1ನೇ ತಾರೀಕು ಬೆಳಗ್ಗೆ ಪಾಠ ಶುರುವಾಗ ಯಾವುದು ಚಿಕ್ಕೇರಳ್ಳಿ ಅಂದರೆ ಹೇಳಿದ್ನಲ್ಲ, ಕಾರ್ಯಕ್ರಮ ಬರೋರು ಬರಬಹುದು. ಡೈರೆಕ್ಟ್ ವೆಹಿಕಲ್ ಇದ್ರೆ ಬೇಕಾದ್ರೆ ಬರ್ಬೋದು ಬೆಳಗ್ಗೆ.